ಶ್ರಾವಣ ಮಾಸದ ತಪೋನುಷ್ಠಾನದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವು ಅದು ಶ್ರಾವಣ ಮಾಸ ಮುಗಿದ್ರೂ ಕೂಡ ಅದು ಮತ್ತೆ ಇವತ್ತು ಮತ್ತೆ ಮುಂದುವರಿತಾ ಇದೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಇದು 28 ಶಿವಾಗಮಗಳ ಸಾರ ಸರ್ವಸ್ವವಾಗಿರುವಂತಹ ಒಂದು ಮೇರು ಕೃತಿ. ಇದು ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನೇ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ಉದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಬಂದಿರುವ 101 ಸ್ಥಳಗಳು ಮನುಷ್ಯನನ್ನ ಹಂತ ಹಂತವಾಗಿ ಅವನ ಮಾನಸಿಕ ಬೌದ್ಧಿಕ ದುರ್ಭಾವನೆಗಳನ್ನು ದೂರು ಮಾಡಿ ಅವನನ್ನ ಒಬ್ಬ ಶ್ರೇಷ್ಠ ಸಾಧಕನನ್ನಾಗಿ ಕೊನೆಗೆ ಶಿವಸ್ವರೂಪಿಯನ್ನಾಗಿ ಮಾಡುವಂತಹ ಗ್ರಂಥದಲ್ಲಿ ಈಗಾಗಲೇ ನೀವು 6 ಸ್ಥಳಗಳನ್ನು ಮುಗಿಸಿ ಇವತ್ತ 7ನೇದಾಗಿರುವಂತಹ ರುದ್ರಾಕ್ಷ ಧಾರಣ ಸ್ಥಳಕ್ಕೆ ಬರ್ತಾ ಇದ್ದೀರಿ. ಮುಖ್ಯ ಅತಿಥಿಗಳು ತಮ್ಮ ವಿಷಯವನ್ನ ಭಾಷೆಯ ವಿಷಯವಾಗಿ ಹಾಗೂ ಮಕ್ಕಳನ್ನ ಲಾಲನೆ ಪಾಡೋ ವಿಷಯವಾಗಿ ಬಹಳಷ್ಟು ಸುಂದರವಾಗಿ ಅಲ್ಪ ಸಮಯದಲ್ಲೇ ನಿಮಗೆಲ್ಲ ತಿಳಿಯಪಡಿಸಿದ್ದಾರೆ. ಮನುಷ್ಯನಿಗೆ ಸುಂದರವಾಗಿ ಮಾತನಾಡಲಿಕ್ಕೂ ಕೂಡ ಬರಬೇಕು. ತಾನು ಯಾವ ಪ್ರಾಂತದಲ್ಲಿ ಜನಿಸಿದಾನೆ ಆ ಭಾಷೆಯನ್ನು ಮೊದಲಾತ ಚೆನ್ನಾಗಿ ಕಲಿಬೇಕು. ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬರಬೇಕನ್ನುವಂತಹ ಭಾವನೆಗಳನ್ನು ಅವರ ಭಾಷಣಗಳಲ್ಲಿ ನೀವೆಲ್ಲ ಕೇಳಿದಿರಿ. ಅದಕ್ಕೆ ಪ್ರಾಂತೀಯ ಭಾಷೆಯಲ್ಲಿ ಅಭಿಮಾನದ ಜೊತೆಗೆ ಉಳಿದ ನಮ್ಮ ದೇಶದ ಭಾಷೆಗಳಲ್ಲಿ ಕೂಡ ಒಂದು ಸೌಹಾರ್ದ ಭಾವನೆಯನ್ನು ನಾವು ತಾಳಿರಬೇಕು. ಯಾಕೆಂದರೆ ಕರ್ನಾಟಕದ ಜನರು ಕೇವಲ ಕರ್ನಾಟಕದಾಗ ಬದುಕೊಂಡಿರಕ್ಕೆ ಸಾಧ್ಯವಿಲ್ಲ. ಮಹಾರಾಷ್ಟ್ರದ ಜನರು ಬರೀ ಮಹಾರಾಷ್ಟ್ರದಾಗ ಬದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ದೇಶದಲ್ಲಿ ಅನೇಕ ನಿಮಿತ್ತವಾಗಿ ಶಿಕ್ಷಣಕ್ಕಾಗಿಯೋ ವ್ಯಾಪಾರಕ್ಕಾಗಿಯೋ ತೀರ್ಥ ಯಾತ್ರೆಗಾಗಿಯೋ ದೇಶ ಪರ್ಯಟನಕ್ಕಾಗಿಯೋ ನಾವು ಬೇರೆ ಬೇರೆ ಪ್ರಾಂತಗಳಲ್ಲಿ ಕೂಡ ಹೋಗಬೇಕಾಗ್ತದೆ. ಆ ದಿಶೆಯಿಂದ ನಮ್ಮ ಭಾಷೆಯನ್ನು ನಾವು ಗೌರವಿಸುವ ಜೊತೆಗೆ ಅನ್ಯ ಭಾಷೆಗಳ ಬಗ್ಗೆಯೂ ಕೂಡ ಅಷ್ಟೇ ಒಂದು ಗೌರವ ಭಾವನೆಯನ್ನು ನಾವು ಉಳಿಸಿಕೊಂಡಾಗ ಮಾತ್ರ ನಾವು ಭಾರತವನ್ನು ಅಖಂಡವಾಗಿ ಇಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ಈ ಭಾರತ ಮತ್ತೆ ಖಂಡ ಖಂಡವಾಗಿ ಹೋಗುವಂತಹ ಪ್ರಸಂಗ ಬರುತ್ತನ್ನುವಂತಹ ಮಾತನ್ನು ತಿಳಿಸಿ ಇನ್ನು ಪ್ರಕೃತವಾಗಿರುವಂತಹ ವಿಷಯವನ್ನ ನಾವು ನೋಡ್ತಾ ಇದ್ದೆ. ನಮ್ಮ ನಿತ್ಯದ ವಿಷಯದಂತೆ ಇವತ್ತು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಸ್ವಾಮೀಜಿಯವರು ರುದ್ರಾಕ್ಷ ಧಾರಣದ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದಾರೆ. ರುದ್ರಾಕ್ಷ ಅನ್ನೋ ಶಬ್ದಕ್ಕೆ ಬಹಳ ಸುಂದರವಾಗಿ ಅರ್ಥವನ್ನು ಬರೆದಿದ್ದಾರೆ. ರುದ್ರ ನೇತ್ರ ಸಮುತ್ಪನ್ನ ರುದ್ರಾಕ್ಷ ಲೋಕಪಾವನಾಹ. ರುದ್ರನ ನೇತ್ರದಿಂದ ಜನಿಸಿರುವಂತಹ ರುದ್ರಾಕ್ಷಿಗಳು ಈ ಲೋಕವನ್ನು ಪವಿತ್ರವಾಗಿ ಮಾಡುವಂತಹ ಒಂದು ಶ್ರೇಷ್ಠವಾದ ಸಲಕರಣೆಗಳು, ಪೂಜಾ ಸಾಧನೆಗಳು ಅಥವಾ ಶಿವಯೋಗದ ಸಾಮಗ್ರಿಗಳು ಅಂತ ಇವಕ್ಕೆ ನಾವು ಕರ್ಕೊಂಡು ಬರ್ತಾ ಇದ್ದೆ. ಈಗಾಗಲೇ ನೀವು ತಿಳಿದಿರುವಂತೆ ವೀರಶೈವ ಸಿದ್ಧಾಂತದಲ್ಲಿ ಜೀವಾತ್ಮನನ್ನ ಶಿವನನ್ನಾಗಿ ಮಾಡಬೇಕಾದರೆ ಹೇಳಿರುವಂತಹ ಯೋಗವೇ ಅದಕ್ಕೆ ಶಿವಯೋಗ ಅಂತ ಕರೀತಾರೆ. ಶಿವಯೋಗ ಇದರ ಅರ್ಥ ಏನು? ಯೋಗ ಅಂದರೆ ಅದರ ಸಂಬಂಧ, ಅದರ ಜೋಡಣೆ ಮಾಡುವಂತಹದ್ದು. ಜೀವಾತ್ಮನ ಸಂಬಂಧ ಎಲ್ಲಿ ಆಗಬೇಕು ಅಂದ್ರೆ ನಾವೆಲ್ಲ ಇಲ್ಲಿವರೆಗೆ ಜೀವ ಜೀವಿಗಳ ಜೋಡಣೆ ನಾವು ಮಾಡ್ಕೊಂಡು ಬರ್ತಾ ಇದ್ದೆ, ಸಂಬಂಧಗಳನ್ನು ನಾವು ಲೋಕದಲ್ಲಿ ಬೆಳೆಸಿಕೊಂಡು ಬರ್ತಾ ಇದ್ದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಯಾರದೇ ಮನೆಗೆ ಬಂದ ಅಂದ್ರೆ ಏನಾದರೂ ಒಂದು ಸಂಬಂಧ ಅವನಿಗೆ ಇರ್ತದೇನೆ. ಸಂಬಂಧ ಇರಲಾರ್ದೆ ಯಾರು ಯಾರ ಮನೆಗೂ ಕೂಡ ಹೋಗಂಗಿಲ್ಲ. ಸಂಬಂಧ ಇರ್ಲಾರ್ದೇನು ಬಂದಿರ್ತಾರಲ್ಲ ಅವ್ರಿಗೇನು ಅತಿಥಿಗಳು ಅಂತ ಕರಿತೀವಿ. ಯಾವ ಸಂಬಂಧ ಇಲ್ಲಾರ್ದಂಗ, ಯಾರಿಗೂ ಪರಿಚಯ ಇಲ್ಲಾರ್ದಂಗ, ಅದು ಹೇಳಲಾರ್ದ ಕೇಳಲಾರ್ದ ಬಂದವರು ಅತಿಥಿಗಳು, ಹೇಳಿ ಕೇಳಿ ಕರೆಸಿದವರಿಗೆ ಅಭ್ಯಾಗತರು ಅಂತ ಕರೀತಾರೆ. ಆದ್ರೆ ನಾವು ಏನ್ ಮಾಡಕತ್ತೀವಿ ಅಂದ್ರೆ ಅಭ್ಯಾಗದ ಶಬ್ದ ಬಿಟ್ಟು ಬಿಟ್ಟಿವಿ, ಹೇಳಿ ಕರೆಸಿದವರು ಸುದ್ದ ಅತಿಥಿಗಳು ಅಂತ ಕರ್ಕೊಂಡು ಬರ್ತಾ ಇದ್ದೆ. ಇವು ಲೋಕದಲ್ಲಿ ನಡೀತಕ್ಕಂಥವುಗಳು. ಹಾಗೆ ಈ ಪ್ರಪಂಚದೊಳಗೆ ಜೀವ ಜೀವಿಗಳ ಸಂಬಂಧ ಏನದ, ಈ ಸಂಬಂಧ ಶಾಶ್ವತವಾಗಿರುವಂತ ಸಂಬಂಧ ಅಲ್ಲ, ಸದಾಕಾಲದಲ್ಲಿ ಸುಖವನ್ನು ಕೊಡುವಂತ ಸಂಬಂಧ ಅಲ್ಲ, ಸದಾಕಾಲದಲ್ಲಿ ಮಿತ್ರತೆಯನ್ನ ಉಳಿಸುವಂತ ಸಂಬಂಧ ಇದು ಲೋಕದಲ್ಲಿ ನಾವು ಕಾಣ್ತಾ ಇಲ್ಲ. ಅದಕ್ಕೆ ಯಾವುದೇ ಸಂಬಂಧ ಲೋಕದಲ್ಲಿ ಎರಡು ವ್ಯಕ್ತಿಗಳ ಜೊತೆಗೆ ಆದಾಗ ಆ ಸಂಬಂಧವನ್ನ ಉಳಿಸಿಕೊಳ್ಳೋದು ಜೀವನದ್ದಕ್ಕೂ ಬಹಳ ಕಷ್ಟ ಆಗ್ತದೆ. 5 ವರ್ಷ 10 ವರ್ಷ ಕಳೆಯದ್ರೊಳಗಾಗೇನೆ ಗನಿಷ್ಠವಾಗಿರ್ತಕ್ಕಂಥ ಸಂಬಂಧಗಳು ಮತ್ತೆ ಬಿಚ್ಚೋಗ್ಬಿಡ್ತಾರೆ. ಮಿತ್ರರಾದವರೇ ಶತ್ರುಗಳಾಗ್ತಾರೆ. ನಿಮ್ಮನ್ನು ಎಷ್ಟು ಪ್ರೀತಿಸ್ತಿದ್ರೋ ಅಷ್ಟೇ ನಿಮ್ಮನ್ನ ದ್ವೇಷಿಸಲಿಕ್ಕೆ ಕೂಡ ಅವರು ಪ್ರಯತ್ನ ಮಾಡ್ತಾರೆ. ಇದು ಏನಂದ್ರೆ ಇದು ಜೀವ ಜೀವಿಗಳ ಇದೊಂದು ಸಂಬಂಧ. ಇದು ಅದಕ್ಕೆ ಇದನ್ನು ಅರಿತಿರುವಂತಹ ಈ ಧರ್ಮದ ಮೂಲ ಆಚಾರ್ಯರು ಮನುಷ್ಯ ಸಮಾಜವನ್ನು ಸುಧಾರಿಸಬೇಕಾದ್ರೆ ಕೇವಲ ಜೀವ ಜೀವಿಗಳ ಸಂಬಂಧ, ಇದು ಕೇವಲ ಲೌಕಿಕವಾಗಿರುವಂತಹ ಸಂಬಂಧ, ಪರ್ಯಾಪ್ತ ಶಾಂತಿ ಸುಖವನ್ನು ಕೊಡದೇ ಇರುವಂತ ಸಂಬಂಧ ಅಂಥೇಳಿ ಅದಕ್ಕೆ ಜೀವಾತ್ಮನನ್ನ ಪರಮಾತ್ಮನ ಜೊತೆಗೆ ಜೋಡಿಸುವಂತಹ ಒಂದು ಮಾರ್ಗವನ್ನು ಕಲ್ಪಿಸಿದರು. ಆ ಮಾರ್ಗಕ್ಕನ್ನು ಯೋಗ ಮಾರ್ಗ ಅಂತ ಕರೆದರು. ಅದಕ್ಕೆ ಶಿವನ ಜೊತೆಗೆ ಸಂಬಂಧ ಮಾಡುವಂತಹ ಈ ಮಾರ್ಗಕ್ಕೆ ಇದಕ್ಕೆ ನಾವು ಶಿವಯೋಗ ಶಿವಯೋಗ ಅಂತ ಕರಿತೀವಿ. ಅದಕ್ಕೆ ನಮಗಿರುವಂತಹದ್ದು ಸ್ಥೂಲ ದೇಹ, ಇದಕ್ಕೂ ಶಿವನ ಸಂಬಂಧ ಆಗಬೇಕು. ನಮಗಿರುವಂತಹ ಸೂಕ್ಷ್ಮ ದೇಹ, ಅದಕ್ಕೂ ಶಿವನ ಸಂಬಂಧ ಆಗಬೇಕು. ನಮ್ಮ ಮನಸ್ಸು ಬುದ್ಧಿಗಳು ಕೂಡ ಶಿವನ ಸಂಬಂಧ ಆಗಬೇಕು. ಕೇವಲ ಸ್ಥೂಲ ಶರೀರಕ್ಕೆ ಸಂಬಂಧವಾದ ಮಾತ್ರಕ್ಕೆ ನಡೆಯೋದಿಲ್ಲ ಅಂತ. ನಮ್ಮ ವಾಣಿಗೆ ಶಿವನ ಸಂಬಂಧ ಆಗಬೇಕು, ನಮ್ಮ ದೇಹಕ್ಕೆ ಶಿವನ ಸಂಬಂಧ ಆಗಬೇಕು, ನಮ್ಮ ಮನಸ್ಸಿಗೆ ಶಿವನ ಸಂಬಂಧ ಆಗಬೇಕು. ಅದಕ್ಕೆ ಕೊಟ್ಟಿರುವಂತಹ ಇವು ತ್ರಿಕರಣಗಳು ಅಂತ ಕರೀತಾರೆ. ಕಾಯ ವಾಚ ಮನಸ್ಸ ಅಂತ ನೀವು ಹೇಳ್ತಾರೆ. ಯಾವುದೇ ಕಾರ್ಯ ಮಾಡಬೇಕಾದ್ರೆ ತ್ರಿಕರಣ ಶುದ್ಧವಾಗಿ ಮಾಡಬೇಕು. ಅಂದ್ರೆ ಶರೀರ ಏನನ್ನು ಮಾಡ್ತದ, ವಾಣಿ ಅದನ್ನೇ ಮಾಡಬೇಕು, ಮನಸ್ಸು ಅದನ್ನೇ ಮಾಡಬೇಕು. ಅವಾಗ ತ್ರಿಕರಣ ಪೂರ್ವಕವಾಗಿ ಒಂದು ಕಾರ್ಯ ಆಗ್ತದೆ. ಹಿಂದಿನ ಕಾಲಕ್ಕೆ ಹಗ್ಗ ಹೊಸಿತಾ ಇದ್ರು, ಈಗ ಹಗ್ಗ ಹೊಸಿಯೋದು ಹೋಗಿದಾವ. ಪ್ಲಾಸ್ಟಿಕ್ ರೆಡಿಮೇಡ್ ಸಿಗ್ತಾವ ನಿಮಗೆಲ್ಲ ಹಗ್ಗಗಳಿಗೆ, ಅವೆಲ್ಲ ಸಣದ ತಯಾರು ಮಾಡಿ ಹಗ್ಗ ಹೊಸಿತಾ ಇದ್ರು. ಹಗ್ಗ ಹೊಸಬೇಕಾದ್ರೆ ಅದಕ್ಕೆ 3 ಟಿಸುಳು ಇರ್ತಾ ಇದ್ರು. ಆ 3 ಟಿಸುಳುಗಳನ್ನೇ ಅವರು ಜೋಡಿಸ್ತಾ ಮುಪ್ಪುರಿಯಿಂದ ಒಂದು ಹಗ್ಗವನ್ನ ತಯಾರು ಮಾಡ್ತಾ ಇದ್ರು. ಹಾಗೇನೆ ಪರಮಾತ್ಮನ ಕೂಡ ನಮಗ 3 ಸಾಧನೆಗಳನ್ನು ಕೊಟ್ಟಾನೆ. ಒಂದು ಶರೀರ, 2ನೇದು ವಾಣಿ, 3ನೇದು ಮನಸ್ಸು. ಇವು 3 ಒಂದಾಗಿ ಒಂದು ಕಾರ್ಯವನ್ನು ಮಾಡಿದರೆ, ಲೌಕಿಕ ಕಾರ್ಯವನ್ನೇ ನೀವು ಮಾಡ್ರಿ ಅಥವಾ ಆಧ್ಯಾತ್ಮಿಕವಾದ ಸಾಧನೆಯೇ ನೀವು ಮಾಡ್ರಿ, ಒಂದು ಕಾರ್ಯವನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮನುಷ್ಯ ಮಾಡಬೇಕು ಅಂದ್ರೆ ಇವು ತ್ರಿಕರಣಗಳು ಕೂಡಿದ್ರೆ ಆ ಕಾರ್ಯ ಬಹಳ ಸುಂದರವಾಗಿ ಆಗ್ತದೆ. ಅದಕ್ಕೆ ಯೋಗ ಅಂದ್ರೆ ಶಿವಯೋಗ ಹಠಯೋಗ ಅದರ ಅರ್ಥ ಬೇರೆ ಇರಲಿ, ಪರಂತು ಯೋಗ ಇದ್ರ ಅಷ್ಟೇ ಅರ್ಥ ನಾವು ತೆಗೆದುಕೊಂಡ್ರೆ ಯೋಗ ಕರ್ಮಸು ಕೌಶಲಂ ಅಂತ. ನಾವು ಮಾಡುವಂತಹ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ಯೋಗ ಅಂತ. ಅಂದ್ರೆ ಮನಃಪೂರ್ವಕವಾಗಿ ನಾವು ಮಾಡಿದಾಗ ಅದು ಕಾರ್ಯ ಅಚ್ಚುಕಟ್ಟಾಗ್ತದೆ. ನಮ್ಮ ಮನಸ್ಸೇ ಮಾಡುವಾಗಿರದೆ ಹೋದರೆ ಆ ಕಾರ್ಯ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಪರಮಾತ್ಮ ಪ್ರತಿಯೊಂದು ಜೀವಾತ್ಮನಿಗೆ 3 ಕರ್ಣಗಳನ್ನು ಕೊಟ್ಟಿದ್ದಾನೆ. ಈ ಕರ್ಣಗಳನ್ನು ಎದಕ್ಕೆ ಉಪಯೋಗ ಮಾಡಲಿ ಕೊಟ್ಟ ಅಂದ್ರೆ ನಿಮ್ಮ ಸಂಸಾರಕ್ಕೂ ಉಪಯೋಗ ಮಾಡ್ರಿ, ಸ್ವಲ್ಪ ನನಗೂ ಕೂಡ ಅದನ್ನು ಉಪಯೋಗ ಮಾಡ್ರಿ ಅಂತ. ಅವ ಕೊಟ್ಟದನ್ನು ಸ್ವಲ್ಪ ಅವನಿಗೆ ಕೊಡಬೇಕಲ್ಲ. ಎಲ್ಲ ಹೇಳ್ತೀವಿ, ಇಡೇ ನಿಂದು, ಬೆಳೆ ನಿಂದು, ಎಲ್ಲ ನಿಂದು ನಿಂದಂತೀವಿ. ಅವ ಏನಾರ ಬಂದ್ರೆ ಅಂದ್ರೆ ಏನೂ ಕೊಡಂಗಿಲ್ಲ ಅಂದ್ರೆ ಮತ್ತೆ ನಿಂದೇನು ಉಪಯೋಗ ಆಯ್ತು? ಅದಕ್ಕಾಗಿ ನಾವು ಮಾಡಿರುವಂತಹ ಪದಾರ್ಥವನ್ನ ಉಪಭೋಗ ಮಾಡೋಕ್ಕಿಂತಲೂ ಪೂರ್ವದಲ್ಲಿ ದೇವರಿಗೆ ಅರ್ಪಣ ಮಾಡುವಂತ ನೈವೇದ್ಯವನ್ನು ಕೊಡು. ನಾವು ಬಹಳಷ್ಟು ತಾರ್ಕಿಕರಾದವರೇನು ದೇವರೇನು ಉಣ್ಣಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಗುಡಿ ಹೋಗೋದು ಹೊಳೆ ತರೋದು, ಗುಡಿ ಹೋಗೋದು ಹೊಳೆ ತರೋದು, ಯಾಕೆ ಮಾಡೋಕಪ್ಪ ಅನ್ನುವಂತ ಭಾವನೆಯನ್ನು ಕೂಡ ಜನರಲ್ಲಿ ಬರ್ತದೆ. ಅದಕ್ಕೆ ಈ ಮೊದಲು ನಾವು ತಿಳಿಸಿದಂತೆ ಪರಮಾತ್ಮನಿಗೆ ಪದಾರ್ಥಗಳ ಅವಶ್ಯಕತೆ ಇಲ್ಲ. ಪದಾರ್ಥ ಅವನಿಗೆ ಬೇಕಾಗಿದ್ದರೆ ಮತ್ತೆ ನಿಮಗೆ ಯಾಕೆ ಕೊಡ್ತಿದ್ದ ಆತ? ಅವನಿಗೆ ಪದಾರ್ಥಗಳು ಬೇಕಾಗಿಲ್ಲ. ಪದಾರ್ಥಗಳನ್ನು ನಿಮಗೆ ಕೊಟ್ಟು ಅವುಗಳನ್ನ ಪ್ರಸಾದವನ್ನಾಗಿ ಮಾಡಿ ಭೋಗಿಸುವಂತ ನಿಮಗೆ ಪರಮಾತ್ಮ ಹೇಳ್ತಾನೆ, ಶಾಸ್ತ್ರ ಹೇಳ್ತದೆ. ನೀನು ಮಾಡಿ ನೀನ ತಿಂದ್ರೆ ಅದು ಪದಾರ್ಥ ಆಗ್ತದೆ. ನೀನು ಮಾಡಿದ್ದನ್ನ ಅತಿಥಿಗಳಿಗಾಗಲಿ ದೇವರಿಗಾಗಲಿ ಮತ್ತಾರಿಗಾಗಲಿ ಅರ್ಪಣ ಮಾಡಿ ಸ್ವೀಕಾರ ಮಾಡೋದು ಅದಕ್ಕೆ ಪ್ರಸಾದ ಅಂತ ಕರೆಸಿಕೊಳ್ಳ. ಅದಕ್ಕೆ ದೇವರಿಗೆ ಅರ್ಪಣ ಮಾಡಿದಾಗ ಅರ್ಪಣ ಮಾಡೋಕ್ಕಿಂತಲೂ ಪೂರ್ವದೊಳಗೆ ಅದರ ಮೇಲೆ ನನ್ನದನ್ನುವಂತಹ ಭಾವನೆ ಇರ್ತದೆ ನಿಮಗೆ ಸಹಜವಾಗಿ. ಯಾವಾಗ ಪದಾರ್ಥವನ್ನು ದೇವರಿಗೆ ಅರ್ಪಣ ಮಾಡಿದರೋ ಅವಾಗ ಅದರ ಮೇಲೆ ನನ್ನದನ್ನು ಭಾವನೆ ಹೋಗ್ತದೆ ಅಂತ ತಿಳ್ಕೊಂಡು ಪ್ರಸಾದ ಆಗ್ತದೆ. ಅದಕ್ಕೆ ನಮ್ಮ ಆಚಾರ್ಯರಾಗಲಿ ಶರಣರಾಗಲಿ ಏನ್ ಹೇಳಿದ್ರಪ್ಪ ಅಂದ್ರೆ, ಈ ದೇಹವನ್ನ ಪ್ರಸಾದ ದೇಹವನ್ನಾಗಿ ಮಾಡಿಕೊಳ್ಳ್ರಿ, ಪ್ರಸಾದ ಕಾಯವನ್ನಾಗಿ ಮಾಡಿಕೋಬೇಕು. ಕಾಯ ಪ್ರಸಾದ ಆಗಬೇಕಾದ್ರೆ ಹೆಂಗಾಗ್ತದೆ? ದೇವರಿಗೆ ನೀವು ಮಾಡಿರುವಂತಹ ಅಡಿಗೆಯನ್ನು ಅರ್ಪಣ ಮಾಡಿದಾಗ ಅದು ಹೆಂಗೆ ಪ್ರಸಾದ ಆಗ್ತದೆ? ಹಾಗೆ ನಿಮ್ಮ ದೇಹವನ್ನ, ನಿಮ್ಮ ವಾಣಿಯನ್ನ, ನಿಮ್ಮ ಮನಸ್ಸನ್ನ ದೇವರಿಗೆ ಅರ್ಪಣ ಮಾಡಿದಾಗ ಅವಾಗ ಅದು ನಿಮ್ಮದು ಕಾಯ ಪ್ರಸಾದ ಆಗ್ತದೆ, ನಿಮ್ಮ ವಾಣಿ ಪ್ರಸಾದ ಆಗ್ತದೆ, ನಿಮ್ಮ ಮನಸ್ಸು ಕೂಡ ಅದು ಪ್ರಸಾದ ಆಗ್ತದೆ. ಅದಕ್ಕೆ ಯಾರ ಮನಸ್ಸು ಪ್ರಸಾದ ಆಯ್ತೋ ಅಲ್ಲೇ ಸದಾ ಪ್ರಸನ್ನತೆ ಇರ್ತದೆ. ಅದಕ್ಕೆ ಪ್ರಸಾದದ ಗುಣ ಏನಂದ್ರೆ ಪ್ರಸಾದಸ್ತು ಪ್ರಸನ್ನತಾ, ನಿಮಗೆ ಸದಾ ಪ್ರಸನ್ನತೆಯನ್ನ ಸಂತೋಷವನ್ನು ಕೊಡುವಂತಹದ್ದಕ್ಕೆ ಅದಕ್ಕೆ ಪ್ರಸಾದ ಅಂತ ಕರ್ಕೊಂಡ್ಬರ್ತಾರೆ. ಹಾಗೆ ಈ ತ್ರಿಕರಣಗಳನ್ನ ಮನುಷ್ಯ ಅನೇಕ ಜನ್ಮಗಳಲ್ಲಿ ಈ ಸಾಂಸಾರಿಕ ಭೋಗಕ್ಕಾಗಿನೇ ಅರ್ಪಣ ಮಾಡಿದಾನೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ವಿಷಯಗಳನ್ನ ಅನುಭವ ಮಾಡಲಿಕ್ಕೆ ನಾವು ಎಷ್ಟೋ ಈ ತನು ಮನ ಧನಗಳನ್ನು ಅರ್ಪಣ ಮಾಡಿವಂದ್ರೆ ಅದಕ್ಕೆ ಲೆಕ್ಕ ಇಲ್ಲದಷ್ಟೆಲ್ಲ ಅರ್ಪಣ ಮಾಡಿ. ಅದಕ್ಕೆ ಅಕ್ಕ ಮಹಾದೇವ್ ಏನ್ ಹೇಳಿದ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ನನ್ನ ಹತ್ರ ಬರಬೇಡ, ನಾನೊಂದು ವಿಶೇಷ ಕಾರ್ಯಕ್ಕೆ ಹೊಂಟೀನಿ, ನನ್ನ ದಾರಿಯಲ್ಲಿ ಅಡ್ಡ ಬರಬೇಡ ಅಂತ ಹೇಳಿ. ನಾವು ಅವೆಲ್ಲ ಬರಲಿ ಅಂತೇನು, ಅದನ್ನು ಬರಲಿ ಇದನ್ನು ಬರಲಿ ಎಲ್ಲಾನು ತಗೊಂಡು ನಾವು ಮಾಡಕ್ ಹೋಕ್ಕಿವಲ್ಲ, ಅದಕ್ಕೆ ನಮ್ಮ ಸಾಧನೆ ಸಾಧಿಸ್ತಾ ಇಲ್ಲ. ಅದಕ್ಕೆ ಈ ದೇಹವನ್ನ ಯೋಗಕ್ಕಾಗಿ ಬಳಸಿದಂತವರು ಕೆಲವರಾದ್ರೆ ಕೇವಲ ಭೋಗಕ್ಕಾಗಿ ಬಳಸಿದಂತವರು ಕೂಡ ಕೆಲವರಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಈಗೊಮ್ಮೆ ಇದನ್ನ ನಾವು ಸಂಸಾರ ಸುಖಕ್ಕೆ ಅರ್ಪಣ ಮಾಡಿ ಅಂದ್ರೆ ಮತ್ತೆ ಇದು ಯೋಗ ಮಾಡಕ್ ಬರ್ತದಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅದು ನೀವು ಅದಕ್ಕೆ ಅರ್ಪಣ ಮಾಡಿದ್ರು ಕೂಡ ಈಗ ದೇವರಿಗೆ ಅರ್ಪಣ ಮಾಡಿದ್ರೆ ದೇವರು ಅದನ್ನು ತಗೊಂತಾನೆ. ದೇವರು ಭುಕ್ತ ಪದಾರ್ಥವನ್ನು ಕೂಡ ಉಪಭೋಗಿಸಿದ್ದಾನೆ. ಶಬರಿ ಕೊಟ್ಟಿರುವಂತಹ ಎಂಜಲದ ಬಾರೆ ಹಣ್ಣುಗಳನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿದಾನೆ. ಅದರಲ್ಲಿ ಏನ್ ಬೇಕು ಅಂದ್ರೆ ಕೊಡುವಂತ ಪ್ರೀತಿ ಬೇಕು, ಪ್ರೇಮ ಬೇಕು ಹೊರತಾಗಿ ಆ ಪದಾರ್ಥ ಹೆಂಗದಂತಕ್ಕಂಥದ್ದು ಮಹತ್ವ ಇಲ್ಲ ಅಂತ. ಹಾಗೆ ಈ ದೇಹವನ್ನ ಕೇವಲ ಯೋಗಕ್ಕಾಗಿರಾದ್ರೂ ಅರ್ಪಣ ಮಾಡಬಹುದು, ಆದರೆ ಕೇವಲ ಭೋಗಕ್ಕಾಗಿ ಮಾತ್ರ ದೇಹವನ್ನು ಅರ್ಪಣ ಮಾಡಬಾರದು. ಅದು ಭೋಗದ ಜೊತೆಗೆ ಯೋಗವನ್ನು ಸಾಧಿಸುವಂತಹದ್ದೇ ಮನುಷ್ಯ ಜೀವನದ ಮುಖ್ಯವಾಗಿರುವಂತಹ ಗುರಿ. ಹಾಗೆ ಇರುವಂತ ಅನೇಕ ಯೋಗಗಳಲ್ಲಿ ಶಿವಯೋಗನು ಕೂಡ ಒಂದು ಶ್ರೇಷ್ಠವಾಗಿರುವಂತಹ ಯೋಗ. ನಮ್ಮ ದೇಹ ಮನಸ್ಸು ವಾಣಿಗಳಿಗೆ ಶಿವನ ಸಂಬಂಧ ಮಾಡ್ಕೋಬೇಕಂದಾಗ ಆ ಶಿವಯೋಗ ನಾವು ಸಾಧಿಸಬೇಕಾದ್ರೆ ಅದರ ಸಾಮಗ್ರಿಗಳು ಏನು? ಪಾತಂಜಲಿ ಯೋಗ ಸೂತ್ರವನ್ನು ನೀವು ನೋಡಿದರೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಏನು ಬೇಕು ಅಂತಾರ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ ಅಂತ ಕರ್ಕೊಂಡ್ ಬಂದ. ಇವು ಎಲ್ಲ ಇದ್ರೆ ನೀವೊಬ್ಬ ಯೋಗಿ ಆಗಲಿಕ್ಕೆ ಸಾಧ್ಯದ. ಅದರಾಗ ಏನಾದರೂ ಒಂದು ಕಡಿಮೆ ಆದರೂ ಕೂಡ ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನೀನು ಶಿವಯೋಗಿಯಾಗಬೇಕಾದ್ರೆ ಅಷ್ಟಾವರಣಗಳು ಬೇಕು ಅಂತ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷ ಮಂತ್ರ, ಪಾದೋದಕ ಪ್ರಸಾದಗಳು ಇವು ಶಿವಯೋಗದ ಇವು ಅಷ್ಟಾಂಗಗಳು. ಪಾತಂಜಲಿ ಹೆಂಗ ಅಷ್ಟಾಂಗ ಹೇಳ್ತಾರೆ ಹಾಗೆ ಶಿವಯೋಗದ ಅಷ್ಟಾಂಗಗಳು ಇವು ಅಷ್ಟಾವರಣಗಳು ಅಂತ. ನಮ್ಮನ್ನು ರಕ್ಷಣಾ ಮಾಡತಕ್ಕಂತ ಶ್ರೇಷ್ಠವಾದ ಭದ್ರವಾದ ಕವಚಗಳು ಅಂತಾರೆ. ಹಾಗಾದ್ರೆ ಭಸ್ಮನು ಕೂಡ ನಮ್ಮ ರಕ್ಷಾ ಕವಚ, ಲಿಂಗನು ನಮ್ಮ ರಕ್ಷಾ ಕವಚ, ಗುರುನು ಕೂಡ ನಮ್ಮ ರಕ್ಷಾ ಕವಚ. ನಮಗೆ ಉಪದೇಶ ಮಾಡಿ ನಮ್ಮನ್ನ ಆ ದುರ್ಮಾರ್ಗದಿಂದ ರಕ್ಷಣಾ ಮಾಡ್ತಾನೆ. ನಿನ್ನೆ ಹೇಳಿರುವಂತಹ ಭಸ್ಮಧಾರಣ ಸ್ಥಳವನ್ನ ಕೇಳಿ ಭಸ್ಮದ ಮಹಿಮೆಯನ್ನು ತಿಳ್ಕೊಂಡು ಇವತ್ತು ಬಹಳ ಜನರು ಭಸ್ಮ ಹಚ್ಕೊಂಡು ಬಂದ. ಕೆಲವರು ಸಾದ ಹಚ್ಚಿಕೊಂಡಾರ, ಕೆಲವರು ನೀರ ಕಲಸಿ ಹಚ್ಚಿಕೊಂಡಾರ. ಅದಕ್ಕೆ ಈ ತಿಂಗಳ ಪರ್ಯಂತರವಾಗಿ ಕೇಳಿದ ಬಳಿಕ ನಿಮಗೆ ಗುರುದಕ್ಷಿಣೆ ಕೊಡುವಂತೇಳಿ ಪಾಕೆಟ್ ಕೊಟ್ಟಾರಲ್ಲ, ಪಾಕೆಟ್ ಕೊಡ್ಲಿಕ್ಕೂ ನಡೀತದ ಪರಂತ ಹೇಳಿದ ಆಚರಣೆ ಮಾಡಿದ್ರೆ ಅದು ದೊಡ್ಡ ಗುರುದಕ್ಷಿಣೆ ಅಂತ ನಾವು ತಿಳ್ಕೊಳ್ತಾ ಇದ್ದೆ. ಇವತ್ತು ನಾವು ಬಂದ ಕೂಡಲೇ ನೋಡೋ ಕಾಲಕ್ಕೆ ಎಲ್ಲಾ ಹಣೆಗಳ ಮೇಲೆ ವಿಭೂತಿ ಕಾಣಿಸ್ತಾ ಇದ್ದು. ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂದ್ರೆ ಇವು ಸಾತ್ವಿಕವಾಗಿರ್ತಕ್ಕಂಥ ಆಭರಣಗಳು. ಆಭರಣಗಳು ಲೋಕದಲ್ಲಿ ಸಾಕಷ್ಟಿದ್ದಾವೆ. ಕೆಲವೊಂದು ಆಭರಣಗಳು ಹೇಗಿದಾವೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ರಜೋಗುಣವನ್ನು ಉಂಟು ಮಾಡ್ತಾವ. ಆ ರಜೋಗುಣ ಉಂಟು ಮಾಡುವಂತಹ ಆಭರಣಗಳು ಮನುಷ್ಯ ಏನೇನೋ ದುಷ್ಟ ಕಾರ್ಯಗಳನ್ನು ಮಾಡ್ತಾನೆ, ಅಲ್ಲದ ಕಾರ್ಯಗಳನ್ನು ಮಾಡ್ತಾನೆ. ಕಥೆ ಬಹಳ ಪ್ರಸಿದ್ಧ ಇರ್ತಾವೆ, ಅದರ ಬಗ್ಗೆ ನಾವು ಬಹಳ ವಿಚಾರ ಮಾಡಿರಂಗಿಲ್ಲ. ಒಂದು ಮುದುಕಿ ಕಾಶಿ ಯಾತ್ರಾ ಮಾಡಿ ಒಂದು 5,000-6,000 ರೂಪಾಯಿ ಕೊಟ್ಟು ಒಂದು ಜರತಾರಿ ಪೀತಾಮ್ರ ತೋಡ್ ಬಂದ. ಕಾಶಿಗೆ ಬಂದವರು ವಿಶ್ವನಾಥನ ದರ್ಶನ ಮಾಡ್ಲಿ ಬಿಡ್ಲಿ ಬರುವಂತ ಸೀರೆ ಮಾತ್ರ ಅವಶ್ಯ ಖರೀದಿ ಮಾಡ್ಕೊಂಡು ಬರ್ತಾರ. ಯಾಕೆ ಇಲ್ಲಿಕ್ಕಿಂತ ಸಸ್ತಾ ಸಿಗ್ತಾವು. ಅವರದು ಯಾತ್ರಾದ ಉದ್ದೇಶ ಅದು ಇರುತ್ತದೆ. ಹಾಗ ಮುದುಕಿ ಬಹಳ ಕಿಮ್ಮತ್ತಿಂದ ಸೀರೆ ತಗೊಂಡು ಬಂತು. ತಗೊಂಡು ಬಂದು ಊರಾಗೆಲ್ಲ ಉಟ್ಕೊಂಡು ಅಡ್ಡಾಡಕ ಹತ್ತದ. ದಿನ ಮನೆಯ ಕುಂಡಿರ್ತಿತ್ತ, ಅಡ್ಡಾಡಕ್ ಬರ್ತಿದ್ದಿಲ್ಲ ಅದಕ್ಕ. ಆದ್ರೆ ಅವತ್ತು ಬಡಿಗೆ ತಗೊಂಡು ಎಲ್ಲಾರ ಮನಿ 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 ಅಡ್ಡಾಡ್ತ. ಯಾಕ? ಅದನ್ನ ತೋರಿಸ್ಬೇಕು ಅಂತ. ಅದನ್ನ ತೋರಿಸ್ಬೇಕು ಅಂತ ಅಂದ್ರೆ ಎಷ್ಟಕ್ಕೆ ತಂದಿದಿ, ಎಲ್ಲಿ ತಂದಿ ಅಂತ ಕೇಳಿದ್ರೆ ಸಮಾಧಾನ ನಮಗ ಕೇಳದೇ ಇದ್ರೆ ನಮಗೆ ಸಮಾಧಾನ ಆಗೋದಿಲ್ಲ. ಅದು ಏನು ಯೋಗ ಯೋಗೋ, ಜನರ ಮುದುಕಿ ಸೀರೆ ನೋಡಿದ್ರು ಇಲ್ಲ ಒಬ್ರು ಕೇಳೇ ಇಲ್ಲ ಅಂತ. ಪಾಪ ಆಕೆಗೆ ಮನುಷ್ಯನಾಗಿ ಇಷ್ಟು ತ್ರಾಸಾಯ್ತು, ಕಾಶಿ ಹೋಗಿ ಬಂದೆ, ಇಷ್ಟು ಖರ್ಚು ಮಾಡಿದೆ, 5,000-6,000 ರೂಪಾಯಿ ಖರ್ಚು ಮಾಡಿ ಸೀರೆ ತಂದೆ, ಉಟ್ಕೊಂಡು ಹೋಗಲಾರದ ಮನಿ ಸುದ್ದ ಹೋದೆ ನಾನು, ಪರಂತು ಒಬ್ರು ಕೇಳಿಲ್ಲ. ಕಣ್ಣಾಗ ಏನು ಮನೆಗೆ ಇವಕ್ಕೆ ಏನು ಕಣ್ಣು ಮುಚ್ಚಿಕೊಂಡು ನಾನು ನೋಡಿದ್ರು ಏನು ಮಾಡಿದ ಅಂತ ತಿಳ್ಕೊಂಡು ಬಹಳ ಮನಸ್ಸಿಗೆ ಖೇದ ಆಯ್ತು. ಮುದುಕಿಗೆ ಎಷ್ಟು ತ್ರಾಸ ಆಯ್ತಂದ್ರೆ ಅದು ಹೇಳಕ್ ಬರಂಗಿಲ್ಲ. ಒಮ್ಮೆ ನಿಮಗೂ ಆದಾಗ ಗುರ್ತಕ್ಕತ್ತ, ಅದು ಅನುಭವ ನಿಮಗೆ ಗುರ್ತಾಗ್ಬೇಕು. ನೀವಂತ ಬೆಲೆ ಬಾಳುವಂತ ವಸ್ತು ಒಡವೆ ಹಾಕೊಂಡು ಅಡ್ಡಾಡ್ಬೇಕು ನಿಮ್ನ ಯಾರು ಕೇಳಬಾರದು. ಅವಾಗ ತ್ರಾಸ ಆಕ ಹಂಗ ಮುದುಕಿ ತ್ರಾಸ ಆಯ್ತು. ಅವಾಗ ಕೇಳ್ ಮಾಡಿದಂದ್ರೆ ಭಯಂಕರ ಸಿಟ್ಟಿಗೆ ಬಂದು ಹಳ್ಳಿ ಊರಿತ್ತದು. ಊರ ಸಮೀಪದಲ್ಲಿ ಬಣಿವೆಗಳಿದ್ದು, ಆ ಹೋಗಿ ಬಂದು ಬಣಿವೆಗೆ ಬೆಂಕಿ ಹಚ್ಚಿಲ್ಲ. ಬಣಿವಿಗೆ ಬೆಂಕಿ ಹಚ್ಚಿದ ಕೂಡ ಅವಾಗ ರೈತರೆಲ್ಲ ನೋಡಿದ್ರು ಬಣಿವಿಗೆ ಬೆಂಕಿ ಹತ್ತದ ಅಂತ ತಿಳ್ಕೊಂಡು ಎಲ್ಲಾರು ಮನೆಗೇನು ಕೊಡ ನೀರು ತಗೊಂಡು ಬಂದು ಬೆಂಕಿ ಆರ್ಸಾಕ್ ಬಂದ್ರು. ಈ ಮುದುಕಿ ಆ ಬಣಿವಿ ಉರಿಯೋ ಬೆಂಕಿ ಬೆಳಕಿನಾಗ ಅಲ್ಲೇ ಕೂತಿದ್ಲು. ಆಕಿನ್ ಯಾರ್ಯಾರು ಆರ್ಸಾಕ್ ಬರ್ತಾರೆ ನೋಡೋಣ ಅಂತ ತಿಳ್ಕೊಂಡು ಎಲ್ಲಾರು ಕೊಡ ತಗೊಂಡು ಆರಿಸ್ತಾ ಇದ್ರು. ಅವಾಗ ಒಬ್ಬ ಕ್ಷಣಮಗಳು ಕೊಡ ತಗೊಂಡು ಬಂದಾಕಿ ಆ ಉರಿಯೋ ಬೆಳಕಿನ ಈಕಿ ಸೀರೆ ನೋಡಿದ್ಲು. ಅವಾಗ ಕೇಳಿದಂತೆ, ಅಮ್ಮ ಈ ಸೀರೆ ಎಲ್ಲಿಂದ ತಂದಿದಿ, ಎಷ್ಟು ಕೊಟ್ಟು ತಂದಿ ಅಂತ ಕೇಳಿದ್ಲು. ಆಕೆಂದ್ಲು, ಈ ಮಾತು ನೀನು ಬನ್ನಿ ಬಂದ ಕೇಳಿದ್ರೆ ನಾ ಎಲ್ಲಿ ಬಣಿವಿಗೆ ಬೆಂಕಿ ಹಾಸ್ತಿದ್ದೆ ಅಂತ. ನೀನು ಮನೆಗೆ ಬಂದ ಇದೇ ಸೀರೆ ಉಟ್ಕೊಂಡು ಬಂದಿದ್ದೆ, ನೀನು ಒಂದು ಮಾತು ಕೇಳಿ ಸೀರೆ ಬಗ್ಗೆ. ಎಲ್ಲಾರು ಮನೆಗೆ ಹೋದ್ರೂ ಯಾರೋ ಕೇಳಲಿಲ್ಲ. ಕಡೆಗೆ ಸಿಟ್ಟು ಬಂದು ನಾನು ಬಣಿವಿಗೆ ಬೆಂಕಿ ಹಚ್ಚಿದ್ ಈಗ ನೀವು ನೋಡಿದ್ರೆ ನನ್ನ ಸೀರೆನ. ಕಥೆ ಬಹಳ ಪ್ರಸಿದ್ಧ, ನಾವು ನಕ್ಕ ಬಿಡ್ತೀವಿ. ಇದನ್ನ ಇದ್ರ ಹಿಂದಿರುವಂತ ರಹಸ್ಯ ಏನದ ಅಂದ್ರೆ ಅಂದ್ರೆ ಬಹಳ ಬೆಲೆ ಬಾಳತಕ್ಕಂತಹ ರಜೋಗುಣವನ್ನು ಉತ್ಪನ್ನ ಮಾಡತಕ್ಕಂತಹ ವೇಷಭೂಷಗಳನ್ನ ಶೃಂಗಾರದ ಸಾಮಗ್ರಿ ನಾವು ದೇಹದ ಮೇಲೆ ಹಾಕೊಂಡಿದ್ವಿ ಅಂದ್ರೆ ಅವನ ಮನಸ್ಸಿಗೆ ಸಮಾಧಾನ ಕೊಡಂಗಿಲ್ಲ. ನಿಮ್ಮ ಸಮಾಧಾನ ಯಾವಾಗ ಹಾಕವ ಅಂದ್ರೆ ನೋಡಿದವರು ಅದಕ್ಕೆ ವಾಹವಾ ಅನ್ಬೇಕಷ್ಟ, ಅವಾಗ ನಿಮಗೆ ಸಮಾಧಾನ, ಸ್ವಂತ ನಿಮಗೆ ಸಮಾಧಾನ ಸಿಗೋದಿಲ್ಲ ಅಂತ. ಅದಕ್ಕೆ ಮನುಷ್ಯ ರಾಜಸೀಯ ವೇಷಭೂಷಣ ಹಾಕೋಬಾರದು ಅಂತ ಅರ್ಥ ಅಲ್ಲ. ನೀವು ಚಲೋ ಸೀರೆ ಉಡ್ರಿ, ಚಲೋ ಅಂಗಿ ತೊಡ್ರಿ, ಬೆಳ್ಳಿ ಬಂಗಾರದ ಆಭೂಷಣ ಹಾಕೋರಿ, ಪರಂತು ಯಾವತ್ತೂ ಹಾಕೊಂಡು ಅಡ್ಡಾಡಬೇಡ್ರಿ. ಯಾವಾಗ ಹಾಕೋಬೇಕು, ಏನಾದ್ರೂ ಲಗ್ನ ಸಮಾರಂಭ ಕೊಡೋದು ತಗೊಳ್ಳೋದು ಇಂಥ ಏನು ವಿಶಿಷ್ಟ ಲೌಕಿಕ ಕಾರ್ಯಕ್ರಮ ಇರ್ತಾವೆ ಅವಾಗ ಸುಂದರವಾಗಿ ಕಾಣಬೇಕು, ಅವಾಗಷ್ಟೇ ಹಾಕೋರಿ. ಮತ್ತದನ್ನು ಯಾವತ್ತೂ ನೀವು ಹಾಕೊಂಡು ಅಡ್ಡಾಡಕತ್ತೀರಂದ್ರೆ ನಿಮ್ಮ ಮನಸ್ಸಿನೊಳಗೆ ಸತ್ವಗುಣ ಕಡಿಮೆ ಕೊಂದು ಹೋಗ್ತದ, ರಜೋಗುಣ ಅದು ಬೆಳೀತಾ ಬರ್ತದೆ, ರಜೋಗುಣ ಬೆಳೀತಾ ಬರ್ತದೆ. ಆ ರಜೋಗುಣ ಏನ್ ಮಾಡುತ್ತಂದ್ರೆ ನಿಮ್ಗೆ ಸಮಾಧಾನವಾಗಿ ಕುಂಡ್ರಿಸಿ ಕೊಡೋದಲ್ಲ. ಅದು ನೀವೇನೇ ಹಾಕೊಂಡ್ರೆ ಮೇಗ ಅನ್ಕೊಂಡು ನಡಿ ಹೇಳಂತದ್ದು, ನಡಿ ತಿರುಗ ಮನಿ ಮನಿ ತಿರುಗ, ಎಲ್ಲಿವರೆಗೆ ತಿರುಗಂದ್ರೆ ಕೇಳೋ ತನಕ ತಿರುಗಂತದ್ದು. ಅದು ಯಾರು ಆ ಊರಾಗ ಕೇಳಿಕರು ಮತ್ತೊಂದು ಊರಿಗೆ ಹೋಗಂತದ್ದು. ಅದು ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ. ಅದಕ್ಕಿಂತ ವೇಷಭೂಷಣಗಳು ಮನುಷ್ಯನಿಗೆ ಇವು ಲೌಕಿಕ ಶೃಂಗಾರಗಳಷ್ಟೇ, ಆದರೆ ಆಧ್ಯಾತ್ಮಿಕ ಶೃಂಗಾರಗಳು ಭಸ್ಮ ಹಚ್ಚಿಕೊಂಡ್ರೆ ನಿಮಗೆ ಹೊರಗೆ ಬರಕ್ ನಾಚಿಗೆ ಬರ್ತದೆ. ಚಲೋ ಸೀರೆ ಉಟ್ಕೊಂಡ್ರೆ ನಾಚಿಗೆಡ್ ತಿರುಗಾಡ್ತೀವಿ, ಭಸ್ಮ ಹಚ್ಚಿಕೊಂಡ್ರೆ ನಾಚಿಗೆ ಬರ್ತದೆ. ಅವಾಗ ನಿಮಗೆ ಹೊರಗೆ ಹೋಗಬಾರ್ದು ಅನಿಸ್ತದೆ, ನಿಮಗೆ ಭಸ್ಮ ಹಚ್ಚಿಕೊಂಡ್ರೆ ಹೊರಗೆ ಹೋಗಬಾರ್ದು ಅನಿಸ್ತದೆ, ಮನೆಯಾಗ ಕುಂಡಿರ್ಬೇಕನಿಸ್ತದ. ನೋಡಿ ಎಷ್ಟು ಕೆಲಸ ಮಾಡ್ತದ ಸೀರೆ, ನಿಮಗೆ ಊರೆಲ್ಲ ತಿರುಗಾಡಿಸ್ತ, ಭಸ್ಮ ಏನ್ ಮಾಡ್ತ, ಒತ್ತಡ ಸುಮ್ಮನೆ ಕುಂಡ್ರಿಸ್ಬಿಡ್ತ. ಅಂದ್ರೆ ಎಷ್ಟು ಶಕ್ತಿ ಇರಬೇಕು ಈ ಭಸ್ಮದೊಳಗೆ, ಎಷ್ಟು ಸಾಮರ್ಥ್ಯ ಇರಬೇಕು ಅಂತ. ಅದಕ್ಕಾಗೇನೆ ಆಚಾರ್ಯರು ವಿಚಾರ ಮಾಡಿದ್ರು, ಮನುಷ್ಯನನ್ನು ಸುಮ್ಮನೆ ಹೆಂಗ್ ಕುಂಡ್ರಿಸ್ಬೇಕು, ಇವ ತಿರುಗಾಡೋ ಮನುಷ್ಯ ಅದನ ಇವನ್ ಹೆಂಗ್ ಸುಮ್ಮನೆ ಕುಂಡ್ರಿಸ್ಬೇಕು, ಬೇಕಾದಷ್ಟು ಹೇಳಿದ್ರು ಕೂಡ ಸುಮ್ಮನೆ ಕುಂಡಿರಲಿಲ್ಲ. ಅದಕ್ಕೆ ಇವನು ಕೆಲವೊಂದು ಆಭರಣಗಳನ್ನು ಕೊಟ್ಟುಬಿಟ್ರು, ಇವನು ಹಾಕಿದ್ರಂದ್ರೆ ಸುಮ್ಮನೆ ಕುಂಡಿರ್ತಾನೇವ, ಏನು ಮಾಡಕ ಬರಾಗಿಲ್ಲ ಅಂತ. ಅದಕ್ಕೆ ಭಸ್ಮ ಹೇಗೆ ನಿಮ್ಮಲ್ಲಿ ಸಾತ್ವಿಕ ಕಳೆಯನ್ನು ಉಂಟು ಮಾಡ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೆಮ್ಮದಿಯನ್ನು ಕೊಡ್ತದೆ, ಅದೇ ಪ್ರಕಾರವಾಗಿ ರುದ್ರಾಕ್ಷವಾದ್ರೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ಸಮಾಧಾನ ಕೊಡುವಂತಹದ್ದು. ಅದಕ್ಕೆ ನಮಗೆ ಜ್ಞಾನೇಂದ್ರಿಯಗಳಿದಾವೆ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಇವೆಲ್ಲ ಪಂಚ ಜ್ಞಾನೇಂದ್ರಿಯಗಳು ಅಂತ ನಾವು ಕರ್ಕೊಂಡ್ಬರ್ತೇವೆ. ಪರಮಾತ್ಮ ಇಂದ್ರಿಯಗಳನ್ನು ರಚನೆ ಮಾಡಿದನ ಶರೀರದೊಳಗೆ ಎಷ್ಟು, ಅದರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತು. ನಿಮಗೆ ಕಿವಿ ಅದಾವಲ್ಲ, ಕಿವಿ ಮುಚ್ಕೊಳ್ಳಕ್ ಬರಂಗ್ ಮಾಡಿರೋಣ ದೇವ್ರ, ಮುಚ್ಕೊಳ್ಳಕ್ ಬರಂಗ್ ಮಾಡಿಲ್ಲ. ಮೂಗು ಮುಚ್ಕೊಳ್ಳಕ್ ಬರಂಗ್ ಮಾಡ್ಯಾನೆ, ಅದು ತೆರೆದ ತೆರೆದೇ ಇರ್ದ, ಮುಚ್ಕೊಳ್ಳಕ್ ಬಂದ್ರೆ ಮತ್ತೆ ಹೊಗೆ ಬಿಡ್ತಾರೆ, ಅದು ಹಂಗೆ ಇರಬೇಕು. ನಿಮಗೆ ಮುಚ್ಕೊಳ್ಳಕ್ ಬರುವಂತಹ ಜ್ಞಾನೇಂದ್ರಿಯದಲ್ಲಿ ಕೇವಲ ಎರಡದಾವ, ಒಂದು ಕಣ್ಣು, ಎರಡನೇದು ಬಾಯಿ. ಯಾಕೆ ಇವನು ಮುಚ್ಕೊಳ್ಳಕ್ ಬರಂಗ್ ಮಾಡಿದ, ಇವನು ತೆರೆದಿಟ್ಟಿದ್ರೆ ಹಂಗೆ ಚಲೋ ಇರ್ತಲ್ಲ. ಕಣ್ಣು ತೆರೆದಿದ್ದು ತೆರೆದಂಗಿದ್ದು ಏನಾಕಿತ್ತು, ಬಾಯಿ ತೆರೆದಿದ್ದು ತೆರೆದಂಗಿದ್ರೆ ಏನಾಕಿತ್ತು, ಇವನು ಎಲ್ಲ ಹಂಗ ಮಾಡಿಬಿಟ್ಟು ಚಲೋ ಆಗಿತ್ತಲ್ಲ. ಯಾಕೆ ಹಿಂಗ್ ಮಾಡಿದ ಪರಮಾತ್ಮ ಅಂದ್ರೆ, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿಕ್ಕೆ ಅವ ಅನುಕೂಲ ಸೊಲಗ ಮಾಡಿದಾನೆ. ಅದಕ್ಕೆ ಮನುಷ್ಯ ಕೆಡ್ತಾನೆ ಇಲ್ಲ ಅಂದ್ರೆ ನೋಡಿ ಕೆಡ್ತಾನ, ಮಾತಾಡಿ ಕೆಡ್ತಾನೆ, ನೋಡಿ ಕೆಡ್ತಾನೆ ಮನುಷ್ಯ, ಮಾತನಾಡಿ ಕೆಡ್ತಾನೆ. ಅದಕ್ಕೆ ಎರಡು ರೆಪ್ಪೆಗಳನ್ನು ಮುಚ್ಚಲಿಕ್ಕೆ ಹೇಳಾನ ಪರಮಾತ್ಮ, ಮುಚ್ಚಿಕೊಳ್ಳಕ್ ಬರಂಗ್ ಮಾಡ. ಮತ್ತೆ ನಿಮಗೆ ನಾಲಿಗೆ ಮುಚ್ಚಾಕ ಏನ್ ಮಾಡಾನಪ್ಪ ಅಂದ್ರೆ, 32 ಭದ್ರವಾದ ಕಲ್ಲಿನಿಂದ ಒಂದು ಕೋಟಿ ಕಟ್ಟಾನ ಅದಕ್ಕೆ ಮೊದಲ ಒಳಗ, ಅದರ ಮೇಲೆ ಒಂದು ದೊಡ್ಡ ಕಪಾಟ ಬಾಗಲ, ಹಲ್ಲುಗಳೇನಿದವಲ್ಲ ಇವು ಕೋಟಿ ಗೋಡಿ ಕಲ್ಲಿದ್ದಂಗಿವು. ಆಮೇಲೆ ಇದು ನಿಮ್ದು ಎರಡು ತುಟಿ ಅದವಲ್ಲ ಅದು ಮತ್ತೆ ಅದಕ್ಕೆ ಮುಚ್ಚಿದಾನೆ. ಅಂದ್ರೆ ಎಲ್ಲಾ ಕೆಡಿಸೋದು ಬಾಯಿನೇ, ಶಬ್ದನೇ ಬಹಳ ಕೆಡಿಸ್ತದ. ಈಗಾಗಲೇ ಹೇಳಿದ್ರೆ ಸಾಹಿತಿಗಳು ಮನುಷ್ಯನಿಗೆ ಮಾತಾಡಕ್ ಕಲಿಬೇಕು ಅಂತ, ಮೊದಲು ಮಾತಾಡ ಬರ್ತಿದ್ದಿಲ್ಲ ಮನುಷ್ಯನಿಗೆ, ನಾವು ಕಲಿತೀವಿ ಮಾತಾಡಕ. ಮಾತಾಡಕ್ ಕಲಿತೀವಿ ಖರೆ, ಪರಂತು ಚಲೋ ಮಾತಾಡಕ್ ಕಲಿಬೇಕಲ್ಲ. ಮಾತಾಡಕ್ ಬಂತಂತ ತಿಳ್ಕೊಂಡು ಸಿಕ್ಕಂಗ ನಾವು ಮಾತಾಡಕೊಂತ ಹೋದ್ರೆ ಏನಾಗತ್ತಪ್ಪ ಅಂದ್ರೆ, ನಾವು ದುಃಖಕ್ಕೆ ವ್ಯವಸ್ಥೆ ಅಲ್ಲ, ಮತ್ತೊಬ್ಬರು ಕೂಡ ನಾವು ದುಃಖವನ್ನು ಕೊಡ್ಲಿಕ್ಕೆ ಕಾರಣೀಭೂತರಾಗ. ಅದಕ್ಕಾಗಿ ಮನುಷ್ಯನಿಗೆ ಮೊಟ್ಟ ಮೊದಲು ಮಾತಾಡ್ಲಿಕ್ಕೆ ಕಲಿಸ್ತಾರ ತಾಯಿ ಕಲಿಸ್ತಾಳೆ, ಶಾಲೆಯಲ್ಲಿ ಗುರುಗಳು ಕಲಿಸ್ತಾರೆ, ಸಮಾಜ ಅವನಿಗೆ ಕಲಿಸ್ತದ. ಅಂದ್ರೆ ಸಾಹಿತ್ಯ ಮನುಷ್ಯನಿಗೆ ಮಾತಾಡಕ್ ಕಲಿಸ್ತದ, ದರ್ಶನ ಮನುಷ್ಯನಿಗೆ ಮೌನವಾಗಿರ್ಲಿಕ್ಕೆ ಕಲಿಸ್ತದ. ಮಾತಾಡಿ ಮಾತಾಡಿ ಹಂಗ ಮಾತಾಡ್ಕೊಂತ ಸಾಯ್ಬೇಡ, ಕಡೆಗೆ ನಿನ್ನ ಮಾತುಗಳು ಮೌನವಾಗಬೇಕು. ಯಾಕಂದ್ರೆ ಯಾವ ತತ್ವ ನಾವು ಮುಟ್ಟಬೇಕಾಗಿದೆ ಅಲ್ಲಿ ಮಾತಿನಿಂದ ಮುಟ್ಲಿಕ್ಕೆ ಸಾಧ್ಯಲ್ಲ ಅಂತ. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಅನ್ನುವಂಥ ಮಾತನ್ನ ಪ್ರತಿಯೊಬ್ಬರು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ದೃಷ್ಟಿಯಿಂದ ಆಗ್ತಕ್ಕಂಥ ದೋಷ ದೂರ ಮಾಡ್ಕೋಬೇಕಾಗಿದ್ರೆ, ವಾಣಿಯಿಂದ ಆಗ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಬೇಕಾಗಿದ್ರೆ ಅವುಗಳ ಮೇಲೆ ಸಂಯಮನವನ್ನ ನಿಯಮಗಳನ್ನು ನಾವೆಲ್ಲ ಮಾಡಿಕೊಂಡು ಬರಬೇಕಾಗ. ಅದಕ್ಕಾಗಿ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ. ಪ್ರಪಂಚ ಹೆಂಗ ಕಾಣ್ತದ ಅಂದ್ರೆ ಯಾರು ಹೆಂಗ ನೋಡ್ತಾರ ಹಂಗ ಕಾಣ್ತದ. ಪ್ರಪಂಚ ಹಿಂಗ ಅದ ಹಿಂಗ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಅದಕ್ಕೆ ಯಾರಿಗೆ ಯಾವ ವಸ್ತು ಹೇಗೆ ಕಾಣಿಸ್ತದ ಅದು ಹಾಗೆ ಇರ್ತದೆ. ಕೆಲವರಿಗೆ ಪ್ರಪಂಚ ಸುಳ್ಳಾಗಿ ಕಂಡಿರಬಹುದು, ಕೆಲವರಿಗೆ ಪ್ರಪಂಚ ಸತ್ಯವಾಗಿ ತೋರಿರಬಹುದು, ಕೆಲವರಿಗೆ ಪ್ರಪಂಚ ದುಃಖಮಯವಾಗಿ ಕಂಡಿರಬಹುದು, ಕೆಲವರಿಗೆ ಪ್ರಪಂಚ ಸುಖಮಯವಾಗಿ ಕಂಡಿರಬಹುದು. ಒಂದೇ ಪ್ರಪಂಚ ಇಷ್ಟು ರೀತಿಯಾಗಿ ಹೆಂಗ್ ಕಾಣಿಸ್ತದ? ಇರುವಂತ ವಸ್ತು ಒಂದು, ಪರಂತು ಇಷ್ಟು ಬಗೆಯಾಗಿ ಹೆಂಗ ಕಾಣುತ್ತೆ ಅಂದ್ರೆ ನೋಡುವಂತಹ ಕಣ್ಣುಗಳು ಬಹಳ ಅದಾವೆ ಅಂತ. ಅದಕ್ಕೆ ನೋಡುವಂತಹ ಕಣ್ಣುಗಳು ಬಹಳ ಇರೋದ್ರಿಂದ ಸೃಷ್ಟಿ ನಾನಾ ಪ್ರಕಾರವಾಗಿ ತೋರ್ತು. ಅದಕ್ಕೆ ಪ್ರಪಂಚವನ್ನು ಹೇಗೆ ನೋಡಬೇಕು ಅಂತಂದ್ರೆ ನಮ್ಮ ದರ್ಶನ ನಮ್ಮ ಸಿದ್ಧಾಂತ ನಮಗೆ ಏನ್ ಹೇಳ್ತಂದ್ರೆ ಶಿವಮಯವಾಗಿ ನೋಡು, ಪ್ರಪಂಚವನ್ನ ಶಿವಮಯವಾಗಿ ಕಾಣಬೇಕು ಅಂತ. ಪ್ರಪಂಚವನ್ನ ಶಿವಮಯವಾಗಿ ಕಾಣಬೇಕಾದ್ರೆ ಎದರಿಂದ ಕಾಣಬೇಕಪ್ಪ ಅಂದ್ರೆ ದೃಷ್ಟಿಯಿಂದನೇ ಕಾಣಬೇಕಲ್ಲ, ನೇತ್ರದಿಂದನೇ ಕಾಣಬೇಕು. ಅದಕ್ಕೆ ಎಲ್ಲಿವರೆಗೆ ಚರ್ಮ ಚಕ್ಷುವಿಗೆ ಸಂಸ್ಕಾರ ಆಗಿಲ್ಲ ಅಲ್ಲಿವರೆಗೆ ಈ ಕಣ್ಣಿನ ಮುಖಾಂತರವಾಗಿ ನಾವು ಶಿವನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಪ್ರಪಂಚದಲ್ಲಿ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಅಣು ರೇಣು ತೃಣ ಕಾಷ್ಟ ಅವ ಇಲ್ಲದ ಸ್ಥಾನವೇ ಇಲ್ಲ, ಪರಂತು ಎಲ್ಲರಿಗೂ ಎಲ್ಲಿಯೂ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ ಅಂದ್ರೆ ಆ ದೃಷ್ಟಿ ಇಲ್ಲ, ಆ ಭಾವ ನಮಗಿಲ್ಲ ಅಂತ. ಅದಕ್ಕೆ ಮನುಷ್ಯನ ಮನಸ್ಸು ಹೇಗಿರ್ತದ ಹಾಗೆ ಅವನ ಭಾವ ಆಗ್ತದ, ಹೇಗೆ ಅವನ ಭಾವ ಇರ್ತದ ಹಾಗೆ ಅವನದು ದೃಷ್ಟಿ ಇರ್ತದ. ಅದಕ್ಕಾಗಿ ನಮ್ಮ ಭಾವ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ, ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕಾದ್ರೆ ಈ ಬಹಿರಂಗದ ಸಾತ್ವಿಕ ಅಲಂಕಾರಗಳದ್ದು ಬಹಳಷ್ಟು ಅವಶ್ಯಕತೆ ಇದೆ ಇವತ್ತು. ಅದಕ್ಕೆ ಪ್ರಪಂಚದೊಳಗೆ ಸತ್ಯ ಅಸತ್ಯ ಎರಡು ಮಿಕ್ಸ್ ಇರ್ತವೆ. ಅದಕ್ಕಾಗಿ ಮಾಡಿರುವಂತಹ ಪಾಪಗಳಿರಲ್ಲ, ಅವಕ್ಕೆ ಪಾತಗಳು ಅಂತ ಕರೀತಾರ. ರುದ್ರಾಕ್ಷ ಧಾರಣ ದೇವ ಮುಚ್ಚಂತೆ ಸರ್ವ ಪಾತಕೈ, ರುದ್ರಾಕ್ಷನ್ನು ಧರಿಸಿಕೊಂಡ್ರೆ ಅವ ಎಲ್ಲಾ ಪಾತಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಿದ್ರು. ಅಂದ್ರೆ ಪಾತಕ ಅಂದ್ರೆ ಏನು? ಪಾತಕ ಅಂದ್ರೆ ಪಾತಯತೀತಿ ಪಾತಕಂ, ಯಾವುದು ಮನುಷ್ಯನನ್ನ ಕೆಳಗೆ ಕೆಡುತ್ತದ ಕೆಳಗೆ ನುಗ್ಗಿಸ್ತದೆ ಅದಕ್ಕೆ ಪಾತಕ ಪಾತಕ ಅಂತಾರೆ. ಪಾತಯತಿ ಕೆಳಗೆ ಬೀಳಿಸೋದು, ಯಾವುದು ಕೆಳಗೆ ಬೀಳಿಸ್ತಂದ್ರೆ ನೀವು ಮಾಡಿರುವಂತಹ ಕರ್ಮಗಳೇ ನಿಮ್ಮನ್ನು ಕೆಳಗೆ ಬೀಳಿಸ್ತ. ಪಾತಕಕ್ಕೆ ಇನ್ನೊಂದು ಹೆಸರು ಪಾಪ ಅಂತ ಕರೀತಾರೆ. ಪಾಪ ಅಂದ್ರೇನು? ಎಷ್ಟು ಸ್ವಾರಸ್ಯ ಶಬ್ದದಲ್ಲಿರ್ತದ. ಪಾಪ ಅಂದ್ರೆ ಪಿಬತಿ ಕರ್ತಾರಂ ಇತಿ ಪಾಪಂ, ಯಾರು ಮಾಡ್ತಾರೆ ಅವನ್ನೇ ತಿಂದು ಬಿಡ್ತದ ಅಂತದ. ಯಾವ ಮನುಷ್ಯ ಪಾಪ ಮಾಡ್ತಾನೆ ಆ ಪಾಪವೇ ಅವನನ್ನು ತಿಂದಾಗ್ತದ, ಅವನ ನುಂಗಿ ನೀರು ಕುಡಿತದ. ಪಿಬತಿ ಕರ್ತಾರಂ ಇತಿ ಪಾಪಂ ಅಂದ್ರೆ ನಿಮ್ಮನ್ನು ನಾಶ ಮಾಡುವಂತಹದ್ದು ಯಾವ್ದಪ್ಪ ಅಂದ್ರೆ ನಿಮ್ಮ ಪಾಪ ಕರ್ಮಗಳೇ ನಿಮ್ಮನ್ನು ನಾಶ ಮಾಡ್ತವೆ. ಅದಕ್ಕೆ ಅವರು ಬರೀತಾರೆ, ಮನುಷ್ಯ ಮಾಡಿರುವಂತಹ ಪಾಪಗಳನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ತೀರ್ಥಯಾತ್ರ ಮಾಡ್ತಾನೆ, ಗಂಗಾ ಮುಂತಾದ ನದಿಗಳಿಗೆ ಹೋಗಿ ಸ್ನಾನ ಮಾಡ್ತಾನೆ. ಗಂಗಾ ಪಾಪಂ, ಗಂಗಾ ಸ್ನಾನ ಮಾಡಿದ್ರೆ ಪಾಪಕ್ಕೂ ಅಂತ ತಿಳ್ಕೊಂಡು ಗಂಗಾ ಸ್ನಾನ ಮಾಡಕ್ಕೂ ಹೋಗ್ತಾನೆ. ಯಾವಾಗ ಮನುಷ್ಯ ಇವ ಮಾಡಕ್ ಹೋಗ್ತಾನಲ್ಲ ಅವಾಗ ಅವು ವಿಚಾರ ಮಾಡ್ತಾವಂತ ಒಳಗೆ ಕುಂತಿದ್ದು ಪಾಪಗಳು. ಯದಾ ಮನುಷ್ಯ ಪ್ರಚಲಂತಿ ಗಂಗಾ, ಇವ ಗಂಗಾ ಸ್ನಾನ ಮಾಡಕ್ ಹೊಂಟಪ್ಪ, ಟಿಕೆಟ್ ತೆಗಿಸಿದ ಕಾಸಿದು, ಇನ್ ನಮ್ಮನ ಕೊಂದು ಬರ್ತಾನ, ನಾವು ಹೆಂಗ ಮಾಡೋಣ ಅಂತ ತಿಳ್ಕೊಂಡು ಅವು ಚಿಂತೆ ಮಾಡ್ತಾವಂತ ಒಳಗೆ ನೀವ ಮಾಡಿದ್ದು. ಅದಕ್ಕೂ ವಿಚಾರ ಮಾಡ್ತಾವಂತ ಮನುಷ್ಯ ಎಷ್ಟು ಕೃತಜ್ಞನದಾನೆ, ಎಷ್ಟು ನೀಚದಾನೆ. ಯಾಕಂದ್ರೆ ತಾನ ಹುಟ್ಟಿಸಾನ ಮತ್ತೆ ತಾನ ಕೊಲ್ಲ ಬೈತಾನ ನಮ್ಮನ್ನ. ಅವನೇ ಹುಟ್ಟಿಸ್ತಿದ್ರೆ ನಾವೇನು ಹುಡ್ತಿದ್ವಿ, ತಾನೇ ನಮ್ಮನ್ನ ಹುಟ್ಟಿಸಾನ ಮತ್ತೆ ನಮ್ಮನ್ನ ಕೊಲ್ಲ ಕಾಶಿ ಹೊಂಟಾನಲ್ಲ ಅಂತ ತಿಳ್ಕೊಂಡು ಪಾಪಗಳು ಪರಸ್ಪರವಾಗಿ ವಿಚಾರ ಮಾಡ್ತಾವಂತ. ಹೆಂಗ ಮಾಡ ನಾವು ಉಳಿಬೇಕು ಅಂತ, ನೀವ್ ಹೆಂಗಾರ ಸಾಯಬಾರದು ಅಂತ ವಿಚಾರ ಮಾಡ್ತಾ, ಹಂಗ ಅವು ಪಾಪ ವಿಚಾರ ಮಾಡ್ತಾವ ಅಂತ ನಾವು ಸಾಯಬಾರದು, ಹೆಂಗಾರ ಸಾಯಬಾರದು. ಗಂಗಾ ಸ್ನಾನ ಮಾಡಕ್ ಹೋಗಿ ಗಂಗಾದಾಗ ಇಳಿಯಕ್ ಇಳಿತಾನಲ್ಲ ಅವಾಗ ಅವು ಏನ್ ಮಾಡ್ತಾವಂತ, ನೀವೇನ್ ಬಟ್ಟೆ ಗಿಟ್ಟಿ ಕಳೆದಿಟ್ಟಿರ್ತಾರಲ್ಲ ಅದ್ರ ಬಂದು ಕುಂಡಿರ್ತಾವಂತ. ನೀವು ಸ್ನಾನ ಮಾಡಿ ಮತ್ತೆ ಹೊಳ್ಳಿ ಬರೋ ಕಾಲಕ್ಕೆ ನೀವು ಅಂಗಿ ಹಾಕೊಂಡ್ಬಿಡ್ತೀರಿ, ಬಟ್ಟೆ ಹಾಕೊಂಡು ಮತ್ತೆ ಅದ್ರ ಜೊತೆ ನಿಮ್ ಜೊತೆಗೆ ಬಂದ್ಬಿಡ್ತಾವು. ನೀವು ಅನ್ಬೋದು ಏನ್ರಿ ಇದು ಎಲ್ಲ ಹೆಂಗ ಪಾಪ ಶರೀರದಾಗ ಕುಂಡಿರ್ತಾವೇನು. ಇದರ ಅರ್ಥ ಏನು ಅಂದ್ರೆ ಮನುಷ್ಯ ಸ್ನಾನ ಮಾಡ್ತಾನೆ ಪರಂತ ಅಷ್ಟು ವಿಶ್ವಾಸದಿಂದ ಸ್ನಾನ ಮಾಡಂಗಿಲ್ಲ. ಏನೋ ಹೇಳಾರಪ್ಪ ಹೊಕ್ಕವ ಇಲ್ಲ ಒಂದು ಸಂಶಯ, ನೀರು ಬಹಳ ಹೊಲಸಾಗ್ಯದ, ಸ್ನಾನ ಮಾಡಬೇಕು ಮಾಡಬಾರ್ದು, ಈ ಎಲ್ಲ ಭಾವನೆಗಳಿಂದ ಕೂಡಿಕೊಂಡು ಸ್ನಾನ ಮಾಡ್ತಾನ. ಆದರೆ ಭಾವನಾ ಇಲ್ಲದೆ ಸ್ನಾನ ಮಾಡಿರೋದ್ರಿಂದ ಪಾಪ ಅವನ ಜೊತೆ ಮತ್ತೆ ಹೊಳೆ ಹಂಗೆ ಬರ್ತಾವ. ಅವು ಶರೀರದಾಗ ಕುಂಡಿರ್ತಾವ ಹೊಳೆ ಬರ್ತಾವ ಅಂತ ಅರ್ಥ ಅಲ್ಲ, ಅವು ನಿಮ್ ಮನಸ್ಸಿನಾಗೆ ಇರ್ತವೆ. ನಿಮ್ದು ಪೂರ್ಣ ಭಾವನೆ ಇತ್ತಂದ್ರೆ ಅದು ಹೋಗ್ತಾವ, ಭಾವನೆ ಇರದಿದ್ರೆ ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಮನುಷ್ಯ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಮೊಟ್ಟ ಮೊದಲು ಅಷ್ಟೊಂದು ಭಾವನೆ ಆಗಬೇಕು. ಅದರಲ್ಲಿ ನಾವು ತರ್ಕವಾಗಿ ಕೇಳೋದೇನು, ರುದ್ರಾಕ್ಷ ಧರಿಸಿಲ್ಲಪ್ಪ ಹೋಗೇ ಬಿಡ್ತಾವೇನು, ಇದಕ್ಕೆ ತರ್ಕ ಅಂತ ಕರಿತೇವೆ. ಪರಂತು ಎಲ್ಲವನ್ನು ಕೂಡ ತರ್ಕದಿಂದಲೇ ಅಳಲಿಕ್ಕೆ ಬರಂಗಿಲ್ಲ. ಒಬ್ಬ ಅಕ್ಕ ಸಾಲಿಗೆ ಹತ್ರ ಹೂವ ಮಾರತಕ್ಕಂತ ಹೂವ ಮಾರುವಂತ ಮನುಷ್ಯ ಹೋದಂತ, ನೋಡಿ ನಮ್ಮ ಬಗೆಸೊಳಗೆ ಬಹಳ ಸುಂದರವಾದ ಗುಲಾಬಿ ಹೂ ಅದಾವೆ ತಗೋರಿ, ಇದ್ರ ವಾಸನ ನೀವು ತಗೋರಿ ಅಂತ ತಿಳ್ಕೊಂಡ್ರು. ಅವ ಯಾವಾಗಲೂ ಕೂಡ ಯಾರೇ ಏನಾದ್ರು ತಂದ್ರೆ ಅಂದ್ರೆ ಪರೀಕ್ಷೆ ಮಾಡುವಂತ ಒಂದೇ ಕಣ ಅವನಿಗೆ ಗುರ್ತಿತ್ತು, ಅದು ಹೊರಗಲ್ಲಿ ಹಚ್ಚಿ ಅದನ್ನ ತಿಕ್ಕೋದು ಒಂದೇ ಗುರ್ತಿತ್ತು ಅವನಿಗೆ, ಉಳಿದು ಏನು ಗುರ್ತಿಲ್ಲ. ಅದರೊಳಗನ ಹುಟ್ಟಿ ಅದ್ರಾಗನ ಬೆಳೆದು ಅದ್ರಾಗ ಮುದುಕಾಗಿದ್ದವ. ಇವ ಹೂವ ಕೊಟ್ಟು ಕೂಡಲೇ ಇದು ಪ್ರಾಕೃತಿಕವಾದ ಹೂವ ಅನ್ನುವಂತಹ ಕಲ್ಪನೆ ಅವನಿಗಿಲ್ಲ. ಅದನ್ನ ಮತ್ತೇನು ಮಾಡಪ್ಪ ಅಂದ್ರೆ ಹೊರಗಲ್ಲಿ ಹಚ್ಚಿ ತಿಕ್ಕಿಬಿಟ್ನಂತ, ಮತ್ತು ತಿಕ್ಕಿದ್ರೆ ಸುಗಂಧ ಬರ್ತಾನೆ. ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು ಅಂತಾರ. ಒಂದು ವೇಳೆ ಪುಷ್ಪದ ಗಂಧವನ್ನು ನೀನು ಅರಿಬೇಕಾಗಿತ್ತಂದ್ರೆ ಅದನ್ನ ತಿಕ್ಕಾಕ ಕೆಡಸಾಕ ಹೋಗ್ಬೇಡ, ಅದು ಹಂಗ ಇಟ್ಕೊಂಡು ಸ್ವಲ್ಪ ಮೂಸೆ ನೋಡಿದ್ರೆ ನಿನಗೆ ವಾಸನೆ ಬರ್ತಾರ್ತಾಗ ಅದನ್ನ ತಿಕ್ಕಾಕ ಪಕ್ಕಕ್ಕೆ ಹೋದ್ರೆ ಇದ್ದು ವಾಸ ಹೋಗಿ ಮತ್ತದು ದುರ್ವಾಸ ಬರಕ್ಕೆ ಚಾಲುವಾಗ. ಅದಕ್ಕೆ ನೈಷಾ ತರ್ಕೇಣ ಮತಿರಾಪನೇಯ, ಪ್ರತಿಯೊಂದನ್ನು ಕೂಡ ನಾವು ತರ್ಕದಿಂದಲೇ ವಿಚಾರ ಮಾಡ್ಲಕ್ಕೆ ಹೋದ್ರೆ ಅಲ್ಲಿವರೆಗೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತರ್ಕ ಎಲ್ಲಿ ನಿಲ್ತದೆ ಅದರ ಮುಂದೆ ಭಾವನೆ ಹೋಗ್ತದೆ. ಅದಕ್ಕೆ ಭಾವನೆ ಬಹಳ ಸೂಕ್ಷ್ಮ ಇರ್ತದೆ. ಇವತ್ತು ಮನುಷ್ಯ ಗಂಗಾ ನದಿ ಮುಂದೆ ಸ್ನಾನ ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯ ಕೊಡ್ತಾನೆ. ಅರ್ಘ್ಯ ಕೊಟ್ಟಿರುವಂತ ನೀರೇನು ಸೂರ್ಯನಿಗೆ ಮುಟ್ತವೇನು ಅಂತ ಚೇಷ್ಟಾ ಮಾಡೋರು ಬಹಳ ಮಂದಿ ಇದ್ದಾರೆ. ಕಾಶಿಡಗಂ ಹೀಗೆ ಒಬ್ಬರು ಪಂಡಿತರು ಅರ್ಘ್ಯ ಕೊಡೋ ಕಾಲಕ್ಕೆ ಕೆಲವು ವಿದೇಶಿ ಜನರು ಪರ್ಯಟಕರಾಗಿ ಬಂದವರು ನೋಡಿ ಒಬ್ಬನ ಗೈಡ್ ಕೇಳಿದ್ರಂತ, ಇವ್ರೇನ್ ಮಾಡಕತ್ತಾರ, ಅಲ್ಲೇ ನೀರ್ ತಗೊಂತಾರ, ಅಲ್ಲೇ ಹಾಕ್ತಾರ, ಏನ್ ಮಾಡ್ತಾರ ಅಂದ್ರೆ ಅವ್ರು ಹೇಳಿದ್ರಂತ ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ. ಕೋಟಿ ಕೋಟಿ ಮೈಲ್ ದೂರದಲ್ಲಿರ್ತಕ್ಕಂಥ ಸೂರ್ಯನ ಇವರು ಕೊಟ್ಟಿರ್ತಕ್ಕಂಥ ನೀರು ಎಲ್ಲಿ ಹೋಗಕ್ ಸಾಧ್ಯ ಅದ, ಇಲ್ಲೇ ಹಾಕ್ತಾವ ಇಲ್ಲೇ ಬೀಳ್ತವ, ಅದಕ್ಕೆ ಈ ಜನರು ಹಿಂಗಾಗ್ಯಾರ ಅಂತ ತಿಳ್ಕೊಂಡವ ವ್ಯಂಗ್ಯವಾಗಿ ಮಾತಾಡಿದ. ಆ ಸಮಯಕ್ಕೆ ಅವರು ಆ ಮನುಷ್ಯನಿಗೆ ಕೇಳಿದ್ರೆ ಏನಪ್ಪ ಏನ್ ಕೇಳ್ದ ಏನ್ ಹೇಳಿದೆ ಅಂದ್ರೆ ಹಿಂಗೆ ಕೇಳಿದ್ರು ನಾ ಹಿಂಗ್ ಹೇಳಿದೆ, ಅವರಂದ್ರು ಭಾವನಾ ಎಷ್ಟು ಮಹತ್ವ ಇರುತ್ತೆ ಅಂದ್ರೆ ಇವನ್ನ ತಿಳಿಸಿಕೊಡ್ಬೇಕಲ್ಲ ತರ್ಕದ ಮನುಷ್ಯನಿಗೆ ತಿಳ್ಕೊಂಡು ಅವಾಗ ಅವನ್ ಕರೆದ್ರಂತ ನೀ ಯಾವ ದೇಶದಿಂದ ಬಂದಿದ್ದಿ ಅವನ ಕಡೆಯಿಂದ ಕೇಳಿದ್ರು ಅವರು ಇಂಗ್ಲಿಷ್ ಬರ್ತಿದ್ದಿಲ್ಲ ಅವ್ರಿಗೆ ಅವ ಕೇಳಿದ ನಿನ್ ದೇಶ ಯಾವುದು ನಿಮ್ಮ ಊರಾಗ ಯಾರ್ಯಾರು ಅದಾರ ಎಲ್ಲಾ ಕೇಳಿದ ಬಳಿಕ ಅವ ತನ್ನ ಪರಿವಾರ ಸಮೇತವಾಗಿ ಯಾತ್ರಾ ಬಂದಿಲ್ಲ ತಾನೊಬ್ಬನೇ ಬಂದಿದ್ದ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಬಿಟ್ಟು ಬಂದು ಅವಾಗ ಇವರು ಪಂಡಿತ್ ಏನ್ ಮಾಡಿದ್ರ ಅಂದ್ರ ಅವನ ಹೆಂಡತಿ ಹೆಸರಲ್ಲಿ ಅನೇಕ ಅವಾಚ್ಯ ಶಬ್ದಗಳನ್ನು ಬಯಕತ್ತಿದ್ರು ನಾ ಏನು ಬೈತೀನಲ್ಲ ಅವನ ಅನುವಾದ ಮಾಡಿ ಅವನಿಗೆ ಹೇಳಂದ್ರು ಅವನು ನಾ ಏನೇನು ಬಯಕತ್ತೀನಲ್ಲ ಅವನಿಗೆ ಹೇಳ ಅವನಿಗೆ ಹೇಳಾಕತ್ತಿರ ಅವನಿಗೆ ಇಷ್ಟು ಸಿಟ್ಟು ಬಂತ ಅವಾಗ ನನ್ನ ಹೆಂಡತಿ ನೀ ಯಾಕೆ ಹಿಂಗ್ ಬೈತಿದ್ದಿ ಅವ ನಿನ್ ಹೆಂಡತಿ ಎಲ್ಲಿದಾಳ ಹತ್ತಾರು ಸಾವಿರ ಮೈಲು ದೂರದಲ್ಲಿ ನೀನ್ ಹೇಳ್ತಾಳ ನಾವಿಲ್ಲಿ ಬೈದಕ್ಕಿ ಹತ್ಯಂಗ ಹತ್ಯಂಗಪ್ಪ ಹತ್ಯಂಗ ಅದು ಅಂದ್ರೆ ನನ್ನನ್ನುವಂತ ಭಾವನಾ ನಿನ್ನಲ್ಲಿ ಇರೋಣದ್ರಿಂದ ಆ ಹೆಂಡತಿ ಅಲ್ಲಿಲ್ಲ ಆಕಿ ಹೆಂಡತಿ ನಿನ್ನೊಳಗದಾಳ ನಿನ್ನ ಭಾವನದೊಳಗೆ ನಿನ್ನ ಮನಸ್ಸಿನಾಗದಾಳ ಅಂತ ತಿಳ್ಕೊಂಡು ಇಲ್ಲಿ ಬೈದು ಹತ್ತವೆ ಭಾವನಾ ಕತ್ತದಂತ ಅದಕ್ಕೆ ನಾವು ಹಾಕಿರುವಂತ ಜಲ ಇಲ್ಲೇ ಬಿದ್ದರೂ ಕೂಡ ನಮ್ಮ ಭಾವನಾ ಅಷ್ಟು ಎತ್ತರವಾಗಿ ಹೋಗಲಿಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ರೇಣುಕರ ಅಪ್ಪಣೆ ಕೊಡಿಸ್ತಾರ ಅವರು ರುದ್ರಾಕ್ಷ ಧಾರಣಾದೇವ ಮುಚ್ಚಂತೆ ಸರ್ವಪಾತ ಕೈಹಿ ನೀವೇ ಮಾಡಿರುವಂತಹ ಪಾಪಗಳು ನಿಮ್ಮನ್ನು ಕೆಳಗೆ ಕೆಡುತ್ತವೆ ನಿಮ್ಮನ್ನು ತಿಂದು ಹಾಕ್ತವೆ ಇಂಥ ನಿಮ್ಮನ್ನು ನಾಶ ಮಾಡುವಂತಹ ಪಾಪಗಳಿಂದ ಪಾತಗಳಿಂದ ನೀವು ಮುಕ್ತರಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ರುದ್ರಾಕ್ಷಿಗಳನ್ನು ಧರಿಸಿಕೋಬೇಕು ಅಂತ ಹೇಳಿದ್ರು ರುದ್ರಾಕ್ಷಿಗಳು ಹೇಗೆ ಹುಟ್ಟಿದ ಅನ್ನೋದ್ರ ಬಗ್ಗೆ ಹೇಳಿದ್ರು ಸ್ವಾಮಿಗಳವರು ಅದ ಕಥೆ ಬಹಳ ಮಂದಿ ನಿಮಗೆಲ್ಲ ಗುರ್ತೇ ಇದೆ ತ್ರಿಪುರಾಸುರನ ಸಂಹಾರ ಮಾಡುವ ಸಲುವಾಗಿ ಪರಮಾತ್ಮ ನಿರ್ನಿಮೇಷವಾಗಿ ದೃಷ್ಟಿನಿಟ್ಟಾಗ ಅವನ ತ್ರಿನೇತ್ರಗಳಿಂದ ಒಂದು ಸೂರ್ಯನೇತ್ರ ಒಂದು ಚಂದ್ರನೇತ್ರ ಒಂದು ಅಗ್ನಿನೇತ್ರ ಅಂತ ತಿಳ್ಕೊಂಡು ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ ಆಗ ಮೂರು ನೇತ್ರಗಳಿಂದ ಬಿದ್ದಿರುವಂತಹ ಜಲಬಿಂದುಗಳು ಅದರಿಂದ ರುದ್ರಾಕ್ಷಗಳಾದವು ಅಂತ ನಾವು ಕೇಳ್ಕೊಂಡು ಬರ್ತಾ ಇದ್ದೆ ಅಂದ್ರೆ ಅಶ್ರುವಿನಲ್ಲಿ ಅಪಾರವಾದ ಶಕ್ತಿ ಇರ್ತದ ಕಥೆಯೆಲ್ಲ ಗುರ್ತದೆ ನಿಮಗೆ ಪರಂತು ಅಶ್ರುವಿನ ಸಾಮರ್ಥ್ಯ ಏನದ ನಾವು ತಿಳ್ಕೋಬೇಕು ಇವತ್ತು ಇವತ್ತು ಮನುಷ್ಯನ ನಾವು ಕಷ್ಟ ಕೊಟ್ಟು ಅವನಿಗೆ ಪೀಡಿಸಿದಾಗ ಅವನಿಗೆ ಕಣ್ಣೀರು ಬರ್ತವೆ ಒಬ್ಬ ಮನುಷ್ಯ ಯಾರಿಗಾದರೂ ಕೂಡ ಉದ್ದೇಶಿ ಕಣ್ಣೀರು ಹಾಕಿದ ಅಂತ ಕೇಳಿದ್ರೆ ಯಾರನ್ನು ಉದ್ದೇಶ ಆತ ಕಣ್ಣೀರು ಹಾಕ್ತಾನೆ ಆ ಕಣ್ಣೀರಿನ ಶಾಪ ಅವನಿಗೆ ತಟ್ಟಲಾರದೆ ಇರಾಕ ಸಾಧ್ಯ ಇಲ್ಲ ಅಂತ ಅದು ತಟ್ಟೇ ತಡ್ತದೆ ಅದಕ್ಕೆ ಶಾಪ ಕೊಡ್ಲಿಕ್ಕೆ ಕೇವಲ ತಪಸ್ವಿಗಳಿಗೆ ಸಂತರಿಗೆ ಬರ್ತಂತ ಹಿಂಗೇನಿಲ್ಲ ನಿಮಗೂ ಶಾಪ ಕೊಡಕ್ ಬರ್ತದೆ ನೀವು ಶಾಪ ಕೊಡುತ್ತೆ ಕಾಶಿಯೊಳಗೆ ನಮಗೊಬ್ಬ ರಿಕ್ಷಾದವ ಶಾಪ ಕೊಟ್ಟಿದ್ದ ನಾವು ಕಲಿಯುವ ಕಾಲಕ್ಕೆ ನಾವು ಸೈಕಲ್ ರಿಕ್ಷಾದೊಳಗೆ ಸ್ಟೇಷನ್ಗೆ ಬರ್ತಾ ಇದ್ವಿ ಅವನಿಗೇನು ಒಂದ್ ರೂಪಾಯಿ ಚಾರ್ಜ್ ಅದಕ್ಕೆ ನಿರ್ಧಾರ ಮಾಡಿಕೊಂಡು ನಾವು ಸ್ಟೇಷನ್ಗೆ ಹೊಂಟಿದ್ವಿ ಅದು ನಡೆಯುವ ಅವನ ಗಾಲಿ ಪಂಚರ್ ಆಗಿ ಹವಾ ಹೋಯ್ತು ಆದ್ರೂ ಹಂಗ ಹೊಡಿತಾ ಇದ್ದವ ನಾವಂದ್ರೆ ನಿನ್ನ ಗಾಡಿಯಾಗ ಹೋದ್ರೆ ನಮಗೆ ಗಾಡಿ ಸಿಗಂಗಿಲ್ಲ ಅದಕ್ಕೆ ನಿನ್ ರಿಕ್ಷಾ ಬಿಡ್ತೀವಿ ಬೇರೆ ರಿಕ್ಷಾದ ಹೋಗ್ತೀವಿ ನಿನಗೆ ಏಟ್ ರೊಕ್ಕ ಕೊಡ್ಬೇಕು ಅಂತ ಕೇಳಿದ್ವು ಅವನಿಗೆ ಅವಂದ ಒಂದ್ ರೂಪಾಯಿ ಮಾತಾಡ್ರಿ ಒಂದ್ ರೂಪಾಯಿ ಕೊಡ್ರಿ ನಾವಂದ್ರೆ ಅಲ್ಲಿವರೆಗೆ ಮುಡಿಸಿರು ಒಂದ್ ರೂಪಾಯಿ ಕೊಡಬೇಕು ಅರ್ಧ ಮುಡಿಸಿ ಅದ್ರೊಳಗೆ ಎಂಟನೇ ತಗೋ ಅಂತ ನಾವಂದ್ವಿ ಅವ ಅಂದ ಎಂಟನೇ ನನಗೆ ಒಂದ್ ರೂಪಾಯಿನ ಕೊಡಬೇಕಂತ ಅವ ಇವನ್ ಕೂಡ ಏನು ಗುದ್ದಾಡ ತಿಳ್ಕೊಂಡು ನಾವು ಮತ್ತೊಂದು ರಿಕ್ಷಾ ಮಾಡಿ ಅದರ ಕುತ್ಕೊಂಡು ಅವನಿಗೆ ಎಂಟನೇ ಕೊಟ್ಟು ಜಬರ್ದಸ್ತಿ ನಾವಂತೂ ಹೋದ್ಬಿಟ್ವಿ ನಾವು ಮತ್ತೊಂದು ರಿಕ್ಷಾದ ಕುತ್ಕೊಂಡಾಗ ಅವ ನಮಗೆ ಶಾಪ ಕೊಟ್ಟ ಏನಂದ ಅಂದ್ರೆ ನಿಮ್ಮ ಗಾಡಿನೂ ಪಂಚರ್ ಆಗಲಿ ಅಂದ್ಬಿಟ್ಟ ನನ್ನ ಗಾಡಿ ಪಂಚರ್ ಆಗ್ಯದ ನನ್ನ ಗಾಡಿ ಬಿಟ್ಟ ಅಂದ್ರೆ ನಿಮ್ದು ಗಾಡಿನೂ ಪಂಚರ್ ಆಗಲಿ ಅಂದ ನಮಗ್ ಸ್ವಲ್ಪ ನಗು ಬಂತು ನಾವೇನು ಬಸ್ಸಿಗೆ ಹೋಗಂಗಿಲ್ಲ ಪಂಚರ್ ಆಗಕ್ಕೆ ನಾವು ರೈಲ್ವೆ ಹೋಗ್ತೀವಿ ಅದು ಪಂಚರ್ ಆಗಕ್ ಹೆಂಗ್ ಸಾಧ್ಯ ಇದು ವಾಸ್ತವಿಕವಾಗಿ ನಡೆದ ಘಟನೆ ಆಮೇಲೆ ನಾವು ಸ್ಟೇಷನ್ಗೆ ಬಂದ ಬಳಿಕ ನಿಜವಾಗಿ ಹಂಗೆ ಆಗಿತ್ತದ ಏನಾಗಿತ್ತಂದ್ರೆ ಕಾಶಿಯಿಂದ ಪುಣೆದವರೆಗೆ ಬರುವಂತ ಒಂದು ಒಂದು ಏನು ಬೋಗಿ ಇತ್ತು ಡಬ್ಬಿ ಆ ಡಬ್ಬಿ ಗಾಳಿಗೇನೋ ಖರಾಬ್ ಆಗ್ಯದ ಅಂತ ತಿಳ್ಕೊಂಡು ಅವತ್ತು ಆ ಡಬ್ಬಿನೇ ಕ್ಯಾನ್ಸಲ್ ಮಾಡಿದ್ವಿ ನಮಗನಿತ್ತು ಅಂತೂ ಇವನ್ನಲ್ಲಿ ಶಕ್ತಿ ಐತಪ್ಪ ಶಾಪ ಕೊಡೋದು ಶಾಪ ಯಾರಾದ್ರೂ ಕೂಡ ಕೊಡಕ್ ಬರ್ತದ ಅಂದ್ರೆ ಶಾಪ ಯಾವಾಗ ತಡ್ತ ಅಂದ್ರೆ ಮನುಷ್ಯ ಅತ್ಯಂತ ತಳಮಳಗೊಂಡು ಏನಾದ್ರೆ ಶಬ್ದ ನುಡ್ದ ಅಂದ್ರೆ ನೀವು ಕೊಟ್ಟಿರುವಂತಹ ತ್ರಾಸಿಗೆ ನೊಂದು ಅವನ ಶಬ್ದ ಬಂದು ಅಂದ್ರೆ ಅವನ ಕಣ್ಣೀರು ಬಂದು ಅಂದ್ರೆ ಅದು ನಿಮ್ಗೆ ತಟ್ಟಲಾರದೆ ಇರಂಗಿಲ್ಲ. ಇದಕ್ಕೆ ನಾವು ದುಃಖಾಶ್ರು ಅಂತ ಕರಿತೀವಿ. ಇನ್ನು ಯಾರಿಗಾದ್ರೂ ಕೂಡ ನೀವು ಸಂತೋಷಗೊಳಿಸಿದ್ರೆ ಏನಕೇನ ಪ್ರಕಾರೇಣ ಯಶ ಕಶ್ಯಾಪಿ ದೇಹಿನ ಸಂತೋಷಂ ರಚಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ. ನಾವು ಬಹಿರಂಗದಲ್ಲಿ ದೇವರ ಪೂಜೆ ಮಾಡ್ತೀವಿ, ಅಂತರಂಗದಲ್ಲಿ ಕೂಡ ಪೂಜೆ ಮಾಡ್ತೀವಿ, ಅದರ ಜೊತೆಗೆ ಸಮಾಜದಲ್ಲಿ ಬದುಕುವಾಗಲೂ ಕೂಡ ಮತ್ತೊಬ್ಬರಿಗೆ ಸಮಾಧಾನ ಆಗುವಂತಹ ಕಾರ್ಯ ಮಾಡಿದ್ರೆ, ಮತ್ತೊಬ್ಬರಿಗೆ ಸಂತೋಷವಾಗುವಂತಹ ಕಾರ್ಯ ಮಾಡಿದ್ರೆ ಅದನ್ನು ಕೂಡ ಈಶ್ವರನ ಪೂಜೆ ಅಂತ ಕರ್ಕೊಂಡ್ ಬಂದ. ಅದಕ್ಕೆ ನಿಮ್ಮಿಂದ ಯಾರಿಗಾದ್ರೂ ಕೂಡ ಒಳ್ಳೇದಾಗಿತ್ತು ಅಂದ್ರೆ ಆ ಒಳ್ಳೇದಾಗಿರುವಂತಹ ಮನುಷ್ಯ ಕಣ್ತುಂಬ ನೀರು ತರ್ತಾನೆ. ಅವು ದುಃಖದ ನೀರಲ್ಲ, ಅವಕ್ಕೆ ಆನಂದ ಆಶ್ರಯಗಳು ಅಂತ ಕರೀತಾರೆ. ನಿಮ್ಮಿಂದ ಉಪಕೃತನಾಗಿ ನನಗಿಂತ ಒಂದು ನೌಕರಿನೇ ಸಿಕ್ತೋ ಅಥವಾ ಮತ್ತೊಂದು ಏನೋ ಆಯಿತೋ, ಏನೋ ತನ್ನ ಜೀವನದಲ್ಲಿ ಸಾಧಿಸದಿರತಕ್ಕಂತ ಒಂದನ್ನು ಸಾಧಿಸಿ ನಿಮ್ಮಿಂದ ಅಂತ ತಿಳ್ಕೊಂಡು ಅವ ಕಣ್ಣು ತುಂಬ ನೀರು ತರ್ತಾನಲ್ಲ, ಅದಕ್ಕೆ ಆನಂದ ಆಶ್ರಯ ಅಂತ ಕರೀತಾರ. ಅದು ನಿಮಗೆ ಅವಶ್ಯವಾಗಿ ಸುಖವನ್ನು ಕೊಟ್ಟೇ ತೀರ್ತು. ಯಾಕೆ ಅವ ಸಂತೋಷವಾಗಿ ಮನಸ್ಸಿನಿಂದ ಕೊಟ್ಟಿದ. ಇಲ್ಲಿ ಪರಮಾತ್ಮನ ಆಶ್ರಯಗಳು ಇವು ದುಃಖಾಶ್ರಯಗಳಲ್ಲ, ಇವು ಆನಂದಾಶ್ರಯಗಳು ಕೂಡ ಅಲ್ಲ, ಇವುಗಳಿಗೆ ಯೋಗಾಶ್ರಯಗಳು ಅಂತ ಕರೀತಾರೆ. ಒಬ್ಬ ಯೋಗಿ ಯೋಗ ಸಾಧನೆ ಮಾಡಬೇಕಾದ್ರೆ ತ್ರಾಟಕ ಮಾಡುವಂತಹ ಯೋಗಿ ನೀವೇ ಸ್ವಲ್ಪ ಇಷ್ಟಲಿಂಗವನ್ನೇ ಹಸ್ತಪೀಠದಲ್ಲಿ ಇಟ್ಟುಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂತ ಕೂತ್ಕೊಂಡ್ರೆ ನಿಮ್ಮ ಕಣ್ಣಾಗೂ ನೀರು ಬರ್ತಾವ. ಸ್ವಲ್ಪ ಹೊತ್ತು ನೋಡ್ರಿ, ನೀವಂತೂ ನೋಡೇ ಇಲ್ಲ, ಆ ಲಿಂಗರ ನೋಡಕ್ ಹೋಗಂಗಿಲ್ಲ, ನೀವು ನೋಡಿದ್ರೆ ಬಹಳ ಕಷ್ಟ ಅಂತ ಹೇಳ್ತ. ಅದಕ್ಕೆ ಲಿಂಗವನ್ನು ಮೊದಲು ಪ್ರೀತಿಯಿಂದ ನೀವು ನೋಡ್ರಿ, ಯವಯಿಕ್ಕದೆ ನೋಡ್ರಿ, ನೀವು ಕಣ್ಣು ಬಡಿಲಾರ್ದಂಗ ನೋಡ್ರಿ, ಅವಾಗ ಏನಕ್ಕದ ನೋಡ್ರಿ, ನಿಮ್ಗೆ ಕಣ್ಣಾಗ ಏನ್ ಬರ್ತಾವ, ನೀರು ಬರ್ತಾವ. ಆ ನೀರು ದುಃಖದ ನೀರಲ್ಲ, ಅವು ಆನಂದ ನೀರಲ್ಲ. ಅದಕ್ಕೆ ಯೋಗ ಆಶ್ರು ಅಂತ ಕರೀತಾರೆ. ಯೋಗ ಸಾಧನೆ ಮಾಡಕತ್ತೀರ ನೀವು, ಬರ್ತಕ್ಕಂಥ ಆಶ್ರುಗಳು ಅಂತ. ಹಾಗೆ ಪರಮಾತ್ಮ ತ್ರಿಪುರರನ್ನು ಸಂಹಾರ ಮಾಡುವಾಗ ಏನ್ ಮಾಡಿದ ಅಂದ್ರೆ ಆ ಮೂರು ಪುರಗಳು ಕೂಡುವಂತ ಕ್ಷಣ ಒಂದೇ ಕ್ಷಣ ಅಂತ. ಆಮೇಲೆ ಮತ್ತ ಅಗಲಿದು ಅಂದ್ರೆ ಮುಂದೆ ಸಹಸ್ರಾರು ವರ್ಷ ನಂತರ ಮತ್ತೆ ಕೂಡಬೇಕು. ಅವನು ಕೊಲ್ಲಬೇಕಾದ್ರೆ ಮತ್ತೆ ಆ ಟೈಮ್ ಕಾಯಬೇಕಾಗಿತ್ತಂತ. ಅದಕ್ಕೆ ಪರಮಾತ್ಮನು ಕೂಡ ತನ್ನ ನೇತ್ರಗಳನ್ನು ನಿಮಿಲನ ಮಾಡಲಾರದೆ ಹಾಗೆ ಕೂಡುವಂತಹದ್ದನ್ನು ಮೊದಲಿಂದ ನೋಡ್ಕೋಂತ ಕೂತ್ಕೊಂಡ. ಅವಾಗ ಅವನ ಕಣ್ಣೊಳಗಿಂದ ಅಶ್ರುಗಳು ಬಿದ್ದುವು. ಇವಕ್ಕೆ ನಾವು ಯೋಗ ಅಶ್ರು ಅಂತ ಕರಿತೇವೆ. ಅಲ್ಲಿ ಆ ಅಶ್ರು ಬರಬೇಕಾದಾಗ ಪರಮಾತ್ಮನು ಮಾಡತಕ್ಕಂಥ ಏನು ಕ್ರಿಯೆ ಅದ, ಆ ಕ್ರಿಯೆಯಲ್ಲಿ ಸಂಕಲ್ಪದ ಆ ಸಂಕಲ್ಪದ ಶಕ್ತಿ ಆ ಅಶ್ರುವಿನಲ್ಲಿರ್ತದೆ. ಪರಮಾತ್ಮನ ಸಂಕಲ್ಪ ಏನದ ಅಂದ್ರೆ ದುಷ್ಟರನ್ನು ಸಂಹಾರ ಮಾಡಬೇಕು, ಶಿಷ್ಟರನ್ನು ರಕ್ಷಿಸಬೇಕು ಅನ್ನೋದೇ ಸಂಕಲ್ಪ ಅಲ್ಲೇ. ಅದಕ್ಕಾಗಿ ನಾತ ನಿರ್ನಿಮೇಷ ದೃಷ್ಟಿಯಿಂದ ಅದನ್ನು ನೋಡ್ಕೊಂಡು ಕೂತ್ಕೊಂಡ. ಅಂದ ಬಳಿಕ ದುಷ್ಟರನ್ನು ಸಂಹಾರ ಮಾಡಬೇಕನ್ನೋ ಉದ್ದೇಶವಾಗಿ ಆ ಸಂಕಲ್ಪ ಪೂರ್ಣವಾಗಿ ಪರಮಾತ್ಮ ನೋಡಿರುವಂತ ಏನು ಅಶ್ರು ಅದವೆ, ಆ ಅಶ್ರುವಿನಲ್ಲಿ ಕೂಡ ಅಂಥ ಸಾಮರ್ಥ್ಯ ಇದೆ ಅಂತ. ಅದಕ್ಕಾಗಿ ರುದ್ರಾಕ್ಷ ಅಂದ್ರೆ ಸುಮ್ಮನೆ ಯಾವುದೋ ಒಂದು ಗಿಡದ ಬೀಜ ಅಂತ ಅರ್ಥ ಅಲ್ಲ, ಅದು ಪರಮಾತ್ಮನ ಯೋಗಾಶ್ರಯದಿಂದ ಪ್ರಾಪ್ತವಾಗಿರುವಂತಹ ರುದ್ರಾಕ್ಷಿಗಳು ದುಷ್ಟರನ್ನು ಸಂಹಾರ ಮಾಡುವಂಥವುಗಳು. ನೀವು ಯಾರನ್ನೂ ಸಂಹಾರ ಮಾಡೋ ಜರುತ್ತಿಲ್ಲ, ನಿಮ್ಮನ್ನು ನೀವು ಸಂಹಾರ ಮಾಡ್ಕೋಬೇಕಾಗಿದೆ. ಇವತ್ತು ಸಂಹಾರದ ಅರ್ಥ ಎರಡಾಗ್ತದೆ. ಸಂಹಾರ ಅಂದ್ರೆ ಕೊಲ್ಲು ಕತ್ತರಿಸಂತ ಒಂದಾದ್ರೆ, ಸಂಹಾರ ಅಂದ್ರೆ ಕಟ್ಟುವಂತ ಒಂದು ಅರ್ಥ. ಸಂಸ್ಕೃತ ಒಳಗೆ ವೇಣಿ ಸಂಹಾರ ಅಂತ ಒಂದು ನಾಟಕ. ವೇಣಿ ಸಂಹಾರ ಅಂದ್ರೆ ದ್ರೌಪದಿಯ ಮಾನಭಂಗ ಆದಾಗ ಅಕ್ಕಿಯನ್ನು ಕಟ್ಟಿರುವಂತ ಜಡೆ ಮುಡಿ ಬಿಚ್ಚೋಗಿತ್ತು, ಅದನ್ನ ಇದನ್ನ ಬಿಚ್ಚಿರುವಂತಹ ವ್ಯಕ್ತಿಯ ಮಾಂಸ ರಕ್ಕೆಯಿಂದ ಇದನ್ನ ಸಿಕ್ತಾಗುವರೆ ನಾನು ಅದನ್ನು ಕಟ್ಟುವುದಿಲ್ಲ ಅಂತ ತಿಳ್ಕೊಂಡು ದ್ರೌಪದಿ ಪಣ ಮಾಡಿದ್ದಲ್ಲ. ಅವಾಗ ಭೀಮ ಆ ಪ್ರಕಾರ ಮಾಡಿ ಅದನ್ನ ಕಟ್ಟಿದ ಅಂತ ತಿಳ್ಕೊಂಡು ಆ ನಾಟಕ ವೇಣಿ ಸಂಹಾರ ಅಂತ ಕರೀತ. ಅದಕ್ಕೆ ಸಂಹಾರ ಅಂದ್ರೆ ಕತ್ತರಿಸುತ್ತಲ್ಲ, ಸಂಹಾರ ಅಂದ್ರೆ ಕಟ್ಟು ಅಂತ ಅರ್ಥ. ಹಾಗೆ ಇಲ್ಲಿ ನೀವೇನು ಸಂಹಾರ ಮಾಡಬೇಕಾದ್ರೆ ಯಾರನ್ನ ಸಂಹಾರ ಮಾಡೋ ಜರುತ್ತಿಲ್ಲ, ನಿಮ್ಮ ಮನಸ್ಸನ್ನು ನೀವು ಕಟ್ಟಬೇಕಾಗಿದೆ. ನಿಮ್ಮ ಇಂದ್ರಿಯಗಳ ದುಷ್ಪ್ರವೃತ್ತಿಯನ್ನು ನೀವೆಲ್ಲ ಕಟ್ಟಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮನ ಸಂಕಲ್ಪದಿಂದ ಕೂಡಿರುವಂತಹ ರುದ್ರಾಕ್ಷಿಗಳನ್ನು ನಾವು ದೇಹದ ಮೇಲೆ ಧರಿಸಿಕೊಂಡಾಗ ನಮಗ ಭಾವನಾಯುಕ್ತವಾಗಿ ನಾವು ಧರಿಸಿಕೊಳ್ಬೇಕು ಅಷ್ಟೇ ಅಲ್ಲ, ಅದನ್ನು ಧರಿಸಿಕೊಂಡು ಬಳಿಕ ಕೆಲವೊಂದು ಪಥ್ಯಗಳನ್ನು ಕೂಡ ಪಾಲನೆ ಮಾಡಬೇಕಕ್ಕ. ನೀವು ಡಾಕ್ಟರ್ ಹತ್ರ ಔಷಧ ತೆಗೆದುಕೊಳ್ಳಕ್ಕೆ ಹೋಗ್ತೀರಿ, ಈಗಿನ ಡಾಕ್ಟರ್ ಹತ್ರ ನೀವು ಪಥ್ಯ ಗಿತ್ತೇನು ಹೇಳಂಗಿಲ್ಲ, ಅವ್ರು ಏನ್ ಬೇಕಾದ ತಿನ್ರಿ ಒಟ್ಟು ಗುಳಗಿ ತಗೋರಿ ಅಂತಾರ. ಆದ್ರೆ ಉಣ್ಲಾರ್ದ ತಿನ್ಲಾರ್ದ ತಗೋಬೇಡ್ರಿ, ತಗೊಂಡ್ರೆ ಹೋಗೇ ಬಿಡ್ತೀರಿ ಅಂತ. ಆಯುರ್ವೇದ ಶಾಸ್ತ್ರ ಹೇಳ್ತಪ್ಪ ಅಂದ್ರೆ ಗುಳಗಿ ತಗೊಳ್ಳೋದು ಮುಖ್ಯ ಅಲ್ಲ, ಪಥ್ಯ ಪಾಲಿಸೋದು ಬಹಳ ಮುಖ್ಯ ಅಂತಾರ. ಅದಕ್ಕ ಆ ಔಷಧ ಏನ್ ಮಾಡ್ತಿತ್ತಂದ್ರೆ ಮನುಷ್ಯನ ರೋಗವನ್ನ ಮೂಲ ಸಹಿತವಾಗಿ ಕಿತ್ತಾಕ್ತಾ ಇತ್ತು. ಈಗಿನ ಔಷಧಗಳು ರೋಗ ಪೂರಾ ಕಿತ್ತಾಕಂಗಿಲ್ಲ, ಮತ್ತೊಂದು ಹೊಸ ರೋಗ ಹುಟ್ಟಿಸ್ತಾವ ಇವು. ಒಂದು ರೋಗ ಕಳಿದೊಳಗಾಗಿ ಮತ್ತೊಂದು ರೋಗವನ್ನು ಹುಟ್ಟಿಸ್ತವೆ. ಆದ್ರೂ ನಿಮಗೆ ಅದೇ ಅಭಿಲಾಷೆ ಅದೇ ಬೇಕಂತೀರಿ, ಯಾಕಂದ್ರೆ ಜಲ್ದಿ ಗುಣ ಆಗಬೇಕು. ಜ್ವರ ಬಂದ ಅಂದ್ಬಳಕ್ಕೆ ಇವತ್ತಿನ ಇವತ್ತು ಜ್ವರ ಬಂದಾಗಬೇಕು. ಅದು ಜ್ವರ ತನ್ನಿಂತಾನೇನು ಬಂದಾಗ್ತದೆ, ಪರಂತು ಅಲ್ಲಿವರೆಗೆ ತಾಳುವ ಶಕ್ತಿ ಇಲ್ಲ ನಿಮಗೆ. ಅದಕ್ಕೆ ಆದಷ್ಟು ಜಲ್ದಿ ಇಂಜೆಕ್ಷನ್ ಅರ ಮಾಡ್ರಿ, ಗುಳಿಗೆರ ಕೊಡ್ರಿ, ಏನಾರ ಮಾಡೋಡು ಜಲ್ದಿ ಆಗಬೇಕು ಅಂತ. ಅದಕ್ಕೆ ಮನುಷ್ಯನಿಗೆ ಪಥ್ಯವನ್ನು ಪಾಲಿಸುವಂತಹ ಸಂಸ್ಕಾರ ಇವತ್ತು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ರುದ್ರಾಕ್ಷಿ ಧರಿಸಿದ್ರೆ, ಭಸ್ಮ ಧರಿಸಿಕೊಂಡ್ರೆ, ಲಿಂಗ ಧರಿಸಿಕೊಂಡ್ರೆ ಕೆಲವೊಂದು ಪಥ್ಯಗಳದಾವ. ಆ ಪಥ್ಯ ಪರಿಪಾಲನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಏನ್ ಹೇಳ್ತಾರೆ ಅಂದ್ರೆ ರುದ್ರಾಕ್ಷಿ ಧರಿಸಿಕೊಂಡ್ರೆ, ಲಿಂಗ ಕಟ್ಟಿಕೊಂಡ್ರೆ, ಭಸ್ಮ ಧರಿಸಿಕೊಂಡ್ರೆ ನೀವು ಯಾರ ಮೇಲೂ ಸಿಟ್ಟಿಗೆ ಹೇಳಬಾರದು. ನೀವು ಅಂತೀರಿ ಹೆಂಗಿದು, ಯಾರ ಮೇಲೆ ಸಿಟ್ಟು ಹೇಳಾರ್ದು ಹೆಂಗ್ ಬರ್ತದ? ಅದಕ್ಕೆ ಶರಣ ಹೇಳಿದ್ರಪ್ಪ ಅಂದ್ರೆ ಕ್ರೋಧಿ ಮಜ್ಜನವ ನೆರೆದರೆ ರಕ್ತದ ಧಾರೆ ಅಂತಾರ. ನಿಮ್ಮ ಮನಸ್ಸಿನಲ್ಲಿ ಕ್ರೋಧ ಭಾವನೆ ಬಂದು ಒಳಗ ಕ್ರೋಧ ಇಟ್ಟುಕೊಂಡು ಸಿಟ್ಟು ತುಂಬಿಕೊಂಡು ಅಕಸ್ಮಾತ್ ದೇವರಿಗೆ ಅಭಿಷೇಕ ಮಾಡ್ಕೊಂಡು ನೀವು ಕೂತ್ಕೊಂಡಿದ್ರಿ ಅಂದ್ರೆ ಅದು ದೇವರಂತನ, ಇದು ನೀರಲ್ಲಪ್ಪ, ಇದು ಇದೇನಿದು ರಕ್ತದ ಧಾರೆ ಅಂತ. ಯಾಕೆ ಅಂತ ಕೇಳಿದ್ರೆ ಕ್ರುದ್ಧನಾದ ಮನುಷ್ಯ ಅಭಿಷೇಕ ಮಾಡುವುದಂದ್ರೇನು, ಅವ ರಕ್ತನ ಹಾಕಿದಂಗಂತ. ಅದಕ್ಕೆ ನೀವು ರಾಮಾಯಣದಲ್ಲಿ ಒಂದು ಪ್ರಸಂಗ ನೀವು ನೋಡಿದಿರಿ, ವಿಶ್ವಾಮಿತ್ರ ಋಷಿಗಳು ಯಜ್ಞ ಮಾಡೋ ಕಾಲಕ್ಕೆ ತಾಟಕ ಮುಂತಾದ ರಾಕ್ಷಸಿಯರು ಬಂದು ಅಲ್ಲಿ ಮದ್ಯ ಮಾಂಸ ಹಾಕಿ ಯಜ್ಞಕ್ಕೆ ವಿಘ್ನ ಮಾಡ್ತಾ ಇದ್ರು ಅಂತ. ಅವಾಗ ಅವ ಏನ್ ಮಾಡಿದ ಅಂದ್ರೆ ದಶರಥ ಮಹಾರಾಜನ ಕಡೆಗೆ ಹೋಗಿ ನಿನ್ನ ಮಕ್ಕಳನ್ನ ಯಜ್ಞ ರಕ್ಷಣೆಯಾಗಿ ಕಳಿಸುವಂತ ಕೇಳಿದ. ದಶರಥ ಮಹಾರಾಜ ಹೇಳ್ತಾನೆ, ನನ್ನ ಸಣ್ಣ ಸಣ್ಣ ಮಕ್ಕಳು ಅವು ಬಹಳ ದಿವಸಕ್ಕೆ ಹುಟ್ಟಾವ, ಇನ್ನೂ ಸಣ್ಣ ಅದಾವ. ಇಂಥ ಮಕ್ಕಳು ತಗೊಂಡೋಗಿ ರಾಕ್ಷಸರಿಗೆ ಆಹುತಿ ಕೊಡೋದಕ್ಕಿಂತ ನೀವೇ ಹೇಳಿಬಿಟ್ರೆ ಸುಮ್ಮನೆ ಸುಟ್ಟು ಹೋಗೋದ್ರೆ ಸುಟ್ಟು ಹೋಗ್ತಾವಲ್ಲ, ಅವು ನಿಮ್ಮನೆ ಶಕ್ತಿ ಅದು ಯಾಕೆ ಆ ಕಾರ್ಯ ಮಾಡುವಲ್ರಿ ಅಂತ ಕೇಳ್ತಾರ. ಅದಕ್ಕೆ ಬಹಳ ಮಹತ್ವ ಕೊಡೋ ಮಾತು ಹೇಳಿದ್ರು ಅವರು. ನಾನು ಸಂಕಲ್ಪ ಮಾಡೋರು ಸುಡಾಕ್ ಸಾಧ್ಯದ, ಆದ್ರೆ ಯಜ್ಞ ಮಾಡುವವರೆಗೆ ಸಿಟ್ಟಿಗೆ ಹೇಳಬಾರದು. ನಾನು ಸಿಟ್ಟಿಗೆ ಎದ್ರೆ ನನಗೆ ಯಜ್ಞದ ಫಲ ಸಿಗೋದಿಲ್ಲ, ಮತ್ತು ಅವರು ಸುಟ್ಟು ಏನ್ ಮಾಡಿದಂಗಾಯ್ತು. ಅದಕ್ಕಾಗಿ ನನಗೆ ಕ್ರೋಧ ಆಗಿರಬಾರದು, ಅವರ ಸಂಹಾರ ಆಗಿರಬೇಕು. ಅದಕ್ಕೆ ಅದು ಕ್ಷತ್ರಿಯನ್ನು ಮಾಡಿಸ್ರೆ ಅವನು ಬಂದಿರತಕ್ಕಂತ ಮಾತು ಹೇಳ್ತಾರೆ. ಅದಕ್ಕೆ ನಾವು ಏನ್ ಮಾಡಬೇಕಂದ್ರೆ ಕೆಲವೊಂದು ಪಥ್ಯಗಳನ್ನ ಪಾಲನೆ ಮಾಡಬೇಕು, ಮದ್ಯ ಮಾಂಸಗಳನ್ನ ಬಿಡಬೇಕು, ನಿಷಿದ್ಧ ಆಹಾರಗಳನ್ನ ತ್ಯಾಗ ಮಾಡಬೇಕು, ಅನಾವಶ್ಯಕವಾಗಿ ಸಿಟ್ಟಿಗೆ ಹೇಳಬಾರದು, ಅನಾವಶ್ಯಕವಾಗಿ ಶಬ್ದಗಳನ್ನು ಮಾತಾಡಬಾರದು. ಎಷ್ಟು ಸಾಧ್ಯದ ಅಷ್ಟು ಕಡಿಮೆ ಮಾತಾಡೋದು, ಎಷ್ಟು ಬೇಕು ಅಷ್ಟೇ ಮಾತಾಡೋದು, ಒಳ್ಳೆ ಸಾತ್ವಿಕವಾದ ಆಹಾರವನ್ನೇ ಸೇವಿಸುವುದು, ಸಾತ್ವಿಕ ವಿಚಾರದಲ್ಲಿ ಇರುವಂತಹ ಕೆಲವೊಂದು ನಿಯಮಗಳನ್ನು ಪಥ್ಯ ನೀವು ಪಾಲನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬಹಳ ಬೇಗನೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಮತ್ತು ನೀವು ಔಷಧನ ತಗೊಳ್ಳೋದು ಖರೆ, ಈ ಕಡೆ ಮಿರ್ಚಾ ಬಜಿ ತಿನ್ನೋದನ್ನು ಖರೆ ಅಂದ್ರೆ ಡಾಕ್ಟರ್ ಹೇಳಿದ್ರಂತ ನೋಡಪ್ಪ, ಇದು ಔಷಧ ತಗೊಂಡ ಬಳಿಕ ಹಗುರ್ ಹಗುರ್ ಪದಾರ್ಥ ತಿನ್ನಂದ್ರೆ ಹಗುರ್ ಅವ ಗುಳಗಿ ತಗೊಂಡು ಮನೆಗೆ ಹೊಂಟಿದ್ದ, ಒಬ್ಬ ಮಿರ್ಚಾ ಬಜಿ ಕರೀತಿದ್ದ ಅಲ್ಲಿ ನೋಡಿದ ಅಂದ್ರೆ ಹಗುರ್ ಅಂದ್ರೆ ತೇಲ್ತಿರ್ತದ, ಯಾವುದು ತೇಲ್ತದ ಹಗರ್ ಇರ್ತದ ಅಂದ ಬಳಿಕ ಹಗುರ್ ಅಂದ್ರೆ ಮಿರ್ಚಾ ಭಜನೆ ಅಂತ ತಿಳ್ಕೊಂಡ. ಅದಕ್ಕೆ ಅವನ್ನ ಏನು ಉಣ್ಣೋದು ಬೇಡ, ಬರೇ ಮಿರ್ಚಾ ಭಜನೆ ತಿನ್ನೋ ಅಂತ ಅದನ್ನೇ ತಿಂದ. ಏನಾದ ಅಂದ್ರೆ ಮತ್ತೆ ಹಾಸಿ ಹಿಡ್ಕೊಂಡು ಮಕ್ಕೊಂಡ ಅಂತ. ಅಂದ್ರೆ ಹೇಳಿರುವ ಅರ್ಥ ಏನಂದ್ರೆ ಹಗುರು ಪದಾರ್ಥ ಅಂದ್ರೆ ಏನು, ಹಗುರು ಪದಾರ್ಥ ಅಂದ್ರೆ ಯಾವುದು ಬಹುಬೇಗನೆ ಪಚನ ಆಗ್ತದ ಅದಕ್ಕೆ ನಾವು ಹಗುರು ಪದಾರ್ಥ ಅಂತ ಕರಿತೀವಿ. ಇವತ್ತು ಉಣ್ಣುವ ಅಭಿಲಾಷೆಯೊಳಗ ಮನುಷ್ಯ ಆಹಾರವನ್ನು ಎಷ್ಟು ಕೆಡಿಸ್ತಿಂತಾನ ಅಂತ ಕೇಳಿದ್ರೆ ಅದು ಎಷ್ಟು ಬೇಕಷ್ಟು ಕೆಡಿಸ್ತಿಂತಾನ. ಇವತ್ ನೀವು ದೋಸೆ ಮಾಡ್ತಿರಲ್ಲ ಅದಕ್ ಮಾಡಕ್ ಎಷ್ಟು ದಿವಸ ಬೇಕು? ಒಂದ್ ದಿವಸ ನೆನೆ ಹಾಕಿಡಬೇಕು, ಅದು ಹುಳಿ ಬರಬೇಕು, ಅದು ಹುಳಿ ಹುಳಿ ವಾಸನ ಬರಬೇಕು. ಆಮೇಲೆ ತವ್ಯಾಗ ಹಾಕಿದ್ರೆ ಅದು ಹೆಂಗಿರ್ತಾರ ಸ್ವಾದಂತೂ ಹೋಯ್ತು ನಿಮ್ಮ ನಾಲಿಗೆ. ಪರಂತು ಒಂದು ದ್ವಾಸೆ ಮಾಡಲಿಕ್ಕೆ ನಿಮಗೆ ಎರಡು ದಿವಸ ಬೇಕು, ಅದನ್ನು ಪಚನ ಮಾಡಕ್ಕೆ ಎರಡು ದಿವಸ ಬೇಕಾಗಿರ್ಬೇಕು. ವಿಚಾರ ಮಾಡ್ರಿ, ಹೊರಗಿನ ಅಗ್ನಿಯೊಳಗೆ ಆಹಾರ ಬೈಲಿಕ್ಕನೇ ಇಷ್ಟು ಸಮಯ ಬೇಕಾಗ್ತದಂದ್ರೆ ನಿಮ್ಮ ಒಳಗಿನ ಜಠರಾಗ ಎಷ್ಟು ತ್ರಾಸ ಆಗಲಿಕ್ಕಿಲ್ಲ ಅದರದ್ದು? ಅದನ್ನ ವಿಚಾರ ಮಾಡಂಗಿಲ್ಲ. ಒಟ್ಟು ನಾಲಿಗೆ ರುಚಿ ಮಾಡು, ದ್ವಾಸೆ ಮಾಡು, ಇಡ್ಲಿ ಮಾಡು, ಪಡ್ಡ ಮಾಡು, ಗುಡ್ ಪಂಗಳ ಮಾಡು, ಎಷ್ಟು ಬೇಕಷ್ಟು ಕೆಡಿಸಿ ಅದನ್ನ ನಾವು ಆಹಾರ ಸೇವನೆ ಮಾಡ್ಲಿಕ್ಕತ್ತೀವ. ಅದಕ್ಕೆ ನಮ್ಮ ಆಹಾರ ಶುದ್ಧಿ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಹೆಂಗ್ ಶುದ್ಧಿ ಇರ್ತದ? ಆಹಾರ ಶುದ್ಧವು ಸತ್ವ ಶುದ್ಧಿ ಹೀ ಅಂತ. ಮನುಷ್ಯನ ಮನಸ್ಸು ಶುದ್ಧ ಆಗಬೇಕಾದ್ರೆ ಎದರಿಂದ ಶುದ್ಧ ಹಾಕಂದ್ರೆ ಆಹಾರದಿಂದ ಶುದ್ಧ ಆಗ್ತದೆ. ಅದಕ್ಕೆ ಆಹಾರ ಹೇಗಿರಬೇಕಂದ್ರೆ ಅದು ಸಾತ್ವಿಕವಾಗಿರಬೇಕು. ಊಟ ಮಾಡಿದ ಬಳಿಕ ನಿಮಗೆ ತೃಪ್ತಿ ಕೊಡಬೇಕದು. ಆದ್ರೆ ಉಂಡು ಮಂದಿ ಮನೆಗೆ ಹೋಗಿ ಅವರು ನಿಮಗೆ ಅವ್ವ ಅಂದ್ರೆ ನಿಮ್ಗೆ ತೃಪ್ತಿ ಆಗ್ತಿತ್ತಂದ್ರೆ ಅದು ಆಹಾರ ಅಲ್ಲ ಅಂತ. ನಿಮ್ಮ ಮನೆಯಾಗ ಹೋಳಿಗೆನೋ ಕರ್ಚಿಕಾಯನೋ ಏನೋ ಬಹಳ ಒಳ್ಳೆ ಒಳ್ಳೆ ಪದಾರ್ಥ ಮಾಡಿ ಅವತ್ತು ನೀವು ತಿಂದಿದ್ರಿ ಅಂತ ತಿಳ್ಕೊಂಡು, ಯಾರಿಗೂ ಕೊಟ್ಟಿಲ್ಲ, ನೀವೇ ಮಾಡಿರಿ, ನೀವೇ ತಿಂದಿರಿ. ಆ ತಿಂದ ಮನುಷ್ಯ ಸುಮ್ಮನೆ ಮನ್ಯಾಗ ಕುಂಡ್ರಂಗಿಲ್ಲ, ಅವ್ ಏನ್ ಮಾಡ್ತಾರ ಅಂದ್ರೆ ಮಂದಿ ಮನೆಗೆ ಹೋಗ. ಇವತ್ ನಿಮ್ ಮನೆಗೆ ಏನ್ ಮಾಡಿದ್ರಿ ಅಂತ ಕೇಳ್ತ. ಅವನಿಗೆ ಅವ್ರ ಮನೆಗೆ ಏನ್ ಮಾಡ್ಯಾರ ಕೇಳೋದು ಮುಖ್ಯ ಇಲ್ಲ, ತನ್ನ ಮನೆಗೆ ಏನ್ ಮಾಡಿ ತಿಂದು ಬಂದನ ಅದನ್ನ ಹೇಳೋದು ಬಹಳ ಮುಖ್ಯ ಇರ್ತ ಅವನಿಗೆ. ಅದಕ್ಕೆ ಏನ್ ಮಾಡಿದ್ರಿ? ಏನು ಮಾಡಿಲ್ಲ, ನಾವು ಬರೀ ಇವತ್ತು ರೊಟ್ಟಿ ಪಲ್ಯ ಮಾಡಿದ್ವಿ. ನಾವ ಇವತ್ ನಾವು ಕರ್ಚಿಕಾಯಿ ಮಾಡಿದ್ವಿ, ಗುಂಡ್ ಪಂಗ್ಳ ಏನಂತಾರ ಅವನ್ರಿ, ಮಿರ್ಚಾ ಬಜಿ ಮಾಡಿದ್ವಿ. ಅವಾಗ ಅವನು ನೀವೇನು ಇದ್ದವ್ರು ಶ್ರೀಮಂತರಿ, ನೀವು ಮಾಡ್ಕೊಂಡು ತಿಂತೀವಿ, ನಾವೇಲಿ ಬಡವ್ರು ಅಂದ್ರೆ ನಿಮಗ್ ಖುಷಿ ಆಯ್ತು, ತೃಪ್ತಿ ಆಯ್ತು. ಮನ್ಯಾಗ ಉಂಡ್ರ ತೃಪ್ತಿ ಆಗಿಲ್ಲ ನಿಮಗೆ? ಮನ್ಯಾಗ ಉಂಡ್ರ ತೃಪ್ತಿ ಆಗಿಲ್ಲ, ಹೊರಗೆ ಬಂದು ಹೇಳಿದ ಬಳಿಕ ಅವರು ವರ್ಣನೆ ಮಾಡಿ ನಿಮಗ್ ತೃಪ್ತಿ ಆಗ್ತದೆ. ಇದಕ್ಕೆ ರಾಜಸೀಯ ಆಹಾರ ಅಂತ ಕರೀತಾರೆ. ಅದಕ್ಕೆ ಯಾವ ಆಹಾರವನ್ನು ಉಂಡ್ರ ನಿಮಗೆ ಸಮಾಧಾನ ಆಗಿರಬೇಕು, ಮತ್ತೊಬ್ಬರಿಗೆ ಹೇಳಬೇಕನ್ನೋ ಮನಸ್ಸಾಗಬಾರ್ದು ನಿಮಗೆ. ನಿಮ್ ಮನ್ಯಾಗ ನುಚ್ಚು ಮಜ್ಜಿಗೆ ಮಾಡಿ ಉಂಡಿದ್ರೆ ಯಾರಿಗೆ ಮುಂದೆ ಹೇಳಕ್ ಹೋಕ್ಕಿರಿ? ಗಪ್ಚುಪ್ ರೊಟ್ಟಿ ಪಲ್ಯ ಮಾಡಿದ್ ಅಂತಕೊಂಡು ಯಾರ ಮುಂದೆ ಹೇಳಕ್ ಹೋಕ್ಕಿರಿ? ಹೇಳಂಗಿಲ್ಲ. ನೀವು ಉಂಡು ಕೂಡಲೇ ಸಮಾಧಾನ ಆಗ್ತದ, ಉಂಡು ಕೂಡಲೇ ತೃಪ್ತಿ ಸಿಗ್ತದೆ, ಅದು ಬೇಗನೆ ಪಚನ ಆಗ್ತದೆ. ಅದಕ್ಕೆ ಸಾತ್ವಿಕ ಆಹಾರ ಅಂತ ಕರ್ಕೊಂಡ್ಬರ್ತ. ಅದಕ್ಕೆ ನಮ್ಮ ಮನಃಶುದ್ಧವಾಗಬೇಕಾದ್ರೆ ಆಹಾರ ಶುದ್ಧ ಇರಬೇಕು, ಮತ್ತು ಬಹಳ ಕಡಿಮೆ ಖರ್ಚಿನೊಳಗೆ ಆಹಾರ ತಯಾರಾಗಬೇಕು. ಇಂಥದ್ದು ಉಣ್ಣಕ್ಕೆ ಕಲಿಬೇಕು ನೀವೆಲ್ಲ. ಇವತ್ತೆಲ್ಲ ನಾವೇನ್ ಮಾಡ್ತೇವೆ ಅಂದ್ರೆ ಪತ್ರಿಕಾ ಓದ್ತೀವಿ, ಟಿವಿ ಒಳಗೆ ಅಡಿಗೆ ಮಾಡೋದು ನೋಡ್ತೀವಿ, ಅವೆಲ್ಲ ನೋಡಿ ನೋಡಿ ನಮಗೂ ಮಾಡಿ ತಿನ್ಬೇಕಂತ ಅನಿಸ್ತದ. ತಿಂದ ಏನಾಕಿರ ಅಂದ್ರೆ ಮತ್ತ ಹಂಗ ತಿನ್ಬೇಕನಸ್ತದ, ಅದ ಹಂಗ ತಿನ್ಬೇಕನಸ್ತದ. ಅದಕ್ಕ ನಾಲಿಗೆಯ ಸ್ವಾದಕ್ಕೆ ನಾವು ಬೆನ್ನು ಹತ್ತಿದೀವಿ ಅಂತ ಕೇಳಿದ್ರೆ ಅದು ನಿಮ್ಗೇನ್ ಮಾಡ್ತಪ್ಪ ಅಂದ್ರೆ ಸುಳ್ಳು ಹೇಳಾಕಸ್ತದ, ಕಳ್ತನ ಮಾಡಾಕಸ್ತದ, ಎಲ್ಲ ಮಾಡಾಕಸ್ತದೆ. ಯಾಕಂದ್ರೆ ದುಡ್ಡು ಬೇಕಲ್ಲ, ದುಡ್ಡು ಇರ್ಲಾರ್ದ ಮಾಡಕ್ ಬರಂಗಿಲ್ಲ, ಮತ್ ಮಾಡ್ಲಾರ್ದ ಸಮಾಧಾನ ಆಗಂಗಿಲ್ಲ. ಏನ್ ಮಾಡ್ಬೇಕು? ಏನಾರು ಮಾಡು ಅಂದ್ರೆ ನಿಮ್ಮ ಈ ನಿಷಿದ್ಧವಾದ ಆಹಾರಗಳು ನಿಮ್ಮ ಸ್ವಾಭಾವಿಕವಾದ ಪ್ರವೃತ್ತಿಯನ್ನು ಕೆಡಿಸಿ ನಿಮ್ಮನ್ನ ಅಧೋ ಮಾರ್ಗ ಕಸ್ತಾ ಇದ್ದಾವೆ. ಅದಕ್ಕೆ ನಿಮ್ಮ ಆಹಾರ ಹೇಗಿರಬೇಕು ಅಂದ್ರೆ ಅದು ಸಾತ್ವಿಕವಾಗಿರಬೇಕು, ಅದು ಶುದ್ಧವಾಗಿರಬೇಕು, ಬಹಳ ಕಡಿಮೆ ಖರ್ಚಿನೊಳಗೆ ನಮ್ಮ ಆಹಾರ ಆಗಿರ್ಬೇಕು. ಅಂಥದ್ದೇ ಉಣ್ಣಾಕಲ್ತು ನಿಮಗೆ ರೋಗನೇ ಬರಂಗಿಲ್ಲ. ಇವತ್ತು ಎಷ್ಟು ದವಾಖಾನೆ ಅದಾವ ಅಂದ್ರೆ ಎಷ್ಟು ದವಾಖಾನೆ ಇದ್ರೂ ಅಲ್ಲಿ ಸೀಡ್ ಸಿಗಂಗಿಲ್ಲ. ಎಷ್ಟು ದವಾಖಾನೆ ಆದ್ರೂ ಸೀಡ್ ಸಿಗಂಗಿಲ್ಲ. ಅಷ್ಟು ದವಾಖಾನೆ ಅಷ್ಟು ರೋಗ ಹೆಚ್ಚಾಗತ್ತೆ. ಯಾಕೆ ಹೆಚ್ಚಾದ ರೋಗ? ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ ಬಿಟ್ಟು ಬಿಟ್ರಿ ನೀವು. ಏನ್ ಮಾಡೋದು? ತಿನ್ನೋದೆ ಮಾಡೋದೆ. ಅದಕ್ಕೆ ನಾವು ಎಷ್ಟು ಪ್ರೀತಿ ಇದೀವಿ ಅಂದ್ರೆ ಊಟದ ಮೇಲೆ ದೇವಕ್ಕಿಂತಲೂ 1000 ರೂಪಾಯಿ ಊಟದ ಮೇಲೆ ಪ್ರೀತಿ ಇದೀವಿ ನಾವು. ಒಮ್ಮೆಮ್ಮೆ ಪೂಜಾ ಮರ್ತ್ರ ಮರಿತಿ ಊಟ ಮಾತ್ರ ಮರೆಯಂಗಿಲ್ಲ. ಊಟ ಯಾರು ಮರ್ತಂಗಿದ್ರಿ? ಊಟ ಯಾರು ಮರೆಯಂಗಿಲ್ಲ. ಅದ ಕಷ್ಟಕ್ಕೆ ಮಾತ್ರ ಕರಿಬೇಡ್ರಿ, ಊಟಕ್ಕೆ ಮಾತ್ರ ಮರಿಬೇಡ್ರಿ ಅಂತ ಹೇಳ್ಕೊಂಬರ್ತೇವೆ. ಅದಕ್ಕೆ ನಾವು ಊಟ ಹೇಗಿರಬೇಕು ಅಂತ ಕೇಳಿದ್ರೆ ಅದು ಸಾತ್ವಿಕವಾಗಿರಬೇಕು. ಸಾತ್ವಿಕ ಆಹಾರವೇ ಮನುಷ್ಯನ ಮನಸ್ಸನ್ನ ಸಾತ್ವಿಕ ಮಾಡಲಿಕ್ಕೆ ಸಾಧ್ಯ ಇರ್ತ. ಅದಕ್ಕೆ ನಮ್ಮ ಆಹಾರ ಸಾತ್ವಿಕ ಆದ್ರೆ, ನಮ್ಮ ವೇಷಭೂಷಣ ಸಾತ್ವಿಕ ಆದ್ರೆ, ಅದಕ್ಕೆ ನಾವು ಧರಿಸುವಂತ ರುದ್ರಾಕ್ಷಿ, ಸುಮ್ಮನೆ ನಾವು ಕೊಳ್ಳ ರುದ್ರಾಕ್ಷಿ ಧರಿಸಿದ್ವಿ, ಈ ಕಡೆ ಸೆರೆನು ಕುಡಿದ್ವಿ, ಈ ಕಡೆ ಮಾಂಸಾನು ತಿಂದ್ವಿ, ಈ ಕಡೆ ಚಲೋ ಚಲೋದೆಲ್ಲ ಕಾತಾವ ಅದನ್ನು ತಿನ್ನಕತ್ತಿವ ಅಂದ್ರೆ ಅದ ನಿಮ್ ಮೇಲೆ ಏನು ಪ್ರಭಾವ ಮಾಡಂಗಿಲ್ಲ. ಅದಕ್ಕಾಗಿ ಆಹಾರ ಶುದ್ಧ ಪಥ್ಯವನ್ನು ಪರಿಪಾಲನೆ ಮಾಡೋದ್ರ ಜೊತೆಗೆ ರುದ್ರಾಕ್ಷಿಯನ್ನು ಧರಿಸಿಕೊಂಡಿರಬೇಕು. ಅವಾಗ ನಿಮ್ಮ ದೃಷ್ಟಿ ಶಿವಮಯ ದೃಷ್ಟಿ ಆಗ್ತದೆ. ಆಹಾರ ಸಾತ್ವಿಕ ಇದ್ದಾಗ ಮನಃಶುದ್ಧ ಆಕದ, ಮನಃಶುದ್ಧ ಆದಾಗ ದೃಷ್ಟಿ ಶುದ್ಧ ಆಕದ, ದೃಷ್ಟಿ ಶುದ್ಧವಾದಾಗ ಎಲ್ಲಾ ಕಡೆ ಶಿವನನ್ನೇ ರುದ್ರ ನೋಡ್ತಕ್ಕಂತ ಅವನ ಸಾಮರ್ಥ್ಯ ಬರ್ತ ತಿಳ್ಕೊಂಡು ಅದಕ್ಕೆ ರುದ್ರಾಕ್ಷಿಗಳಂದ್ರೆ ಲೋಕ ಪಾವನೆಗಳು, ಇವು ಮನುಷ್ಯನ ಪವಿತ್ರೋಸ್ತಂತ ದೃಷ್ಟಿಯೊಳಗೆ ಆ ಮಾತನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮತ್ತೆ ನಾಳೆಗೆ ತಿಳಿಸೋಣ ಅಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತ ಶಾಂತ ಶಾಂತ.